நமஹ. அப்ரமம் பங்கரஹிதம் அஜடம் விமலம் சதா ஆனந்த தீர்த்தமத்லம் பதே தாபத்ரயாபகம் மீத்யா சித்தாந்த துத்வாந்த வித்வம்ச விசக்ஷண ஜெய்தீத்தா கதனி பாசதாம் நோஹதம்பரே அத்திகல்பித கல்போயம் பிரத்யத்தி கதகேசரி வியாச தீர்த்த குரு பூயாத் அஸ்மதிஷ்டாத் சித்தையே தப்போ வித்யா விரக்தியாதி சதுனவுகாகரானம் வாதிராஜ குருன்வந்தே ஹைக்கிரி பதாஷ்ரியான் பூஜ்ய ராகவேந்திராய சத்யதர்மரதாய ச பஜதாம் கல்பவருஷாய நமதாம் காமதேனவே துர்வாரி பாந்தரவையே வைஷ்ணவேந்தீவரிந்தவே ஸ்ரீராகவேந்திர குரவே நமோ அத்தியந்தயாளவே ஆபாத மொழி பரியந்தம் குருநாமாப்தியம் ஸ்மரேத் என விக்னாஹ பிரஷ்யந்தி சித்தியந்த மனோரதாஹ ஹரிஹி ஓம் ஸ்ரீ குருப்யோ நமஹ. ನಾವು ಶ್ರೀ ನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂತಹ ಶಿವಸ್ತುತಿ ಸ್ಫುಟಂ ಸ್ಫಟಿಕ ಸಪ್ರಭಂ ಅಂತ ಶುರು ಆಗುವಂಥದ್ದು, ಅದರ ಅರ್ಥಾನುಸಂಧಾನ ಮಾಡ್ತಾ ಬಂದಿದ್ದೀವಿ. ಇದನ್ನು ಶ್ರೀ ನಾರಾಯಣ ಪಂಡಿತಾಚಾರ್ಯರು ಮಾಡಿದ್ದಾರೆ. ರುದ್ರದೇವರು ರುದ್ರಾಂತರ್ಯಾಮಿಯಾಗಿರುವಂತಹ ಸಂಕೃಷ್ಣರು ಪರಮಾತ್ಮ ಇಲ್ಲ ನರಸಿಂಹ ರೂಪಿ ಪರಮಾತ್ಮನನ್ನು ಕೂಡ ಚಿಂತನೆ ಮಾಡ್ತಾ ನಾವು ಪ್ರತಿಯೊಂದು ಕೂಡ ಆ ರುದ್ರದೇವರಿಗಂತಹ ಮಹಿಮೆಯನ್ನು ಕೊಟ್ಟವನು ಪರಮಾತ್ಮ ಆಗಿದ್ದಾನೆ. ಆದ್ದರಿಂದ ಇಬ್ಬರ ಚಿಂತನೆಯನ್ನು ಮಾಡ್ತಾ ಇಬ್ಬರಿಗೂ ನಮಸ್ಕಾರವನ್ನು ಸಲ್ಲಿಸುತ್ತಾ ಹೇಳುವಂಥದ್ದು ಈ ಸ್ತುತಿ. ಅದು ಪೃಥ್ವಿ ಛಂದಸ್ಸಿನಲ್ಲಿ ಜಸ ಜಸ ಎಲಗ ಅನ್ನುವ ಗಣಗಳಿಂದ ಕೂಡಿರುವಂಥದ್ದು ಪೃಥ್ವಿ ಛಂದಸ್ಸಿನಲ್ಲಿದೆ. ನಾವು ಆರನೇ ಪದ್ಯವನ್ನು ಸ್ವಲ್ಪ ಮಟ್ಟಿಗೆ ನೋಡಿದ್ದೀವಿ. ಆ ರುದ್ರದೇವರು ನಾಟ್ಯವನ್ನು ನೃತ್ಯವನ್ನು ಮಾಡುವಾಗ ಹೇಗೆ ಇರುತ್ತೆ, ಅವರು ಅವ್ರಿಗೂ ಕೂಡ ಜಡ ಚೇತನಗಳ ನಿಯಾಮಕ ಶಕ್ತಿ ಇದೆ, ಅವ್ರಿಗೂ ಕೂಡ ಸ್ವತಂತ್ರವಾಗಿಲ್ಲ. ಆದ್ರೆ ಭಗವಂತ ಕೊಟ್ಟಷ್ಟು ಅವರಿಗಿದೆ. ಅವರಿಗಿಂತ ಮೇಲೆ ಇರುವವರನ್ನು ಬಿಟ್ಟು ಮಿಕ್ಕವರನ್ನೆಲ್ಲರನ್ನು ಕೂಡ ಅವರು ನೇಮನ ಮಾಡ್ತಾರೆ. ಅಹಂಕಾರ ತತ್ವಾಭಿಮಾನಿಗಳಾಗಿದ್ದಾರೆ, ಮನಸ್ತತ್ವ ಅಭಿಮಾನಿಗಳಾಗಿದ್ದಾರೆ. ಅಂತಹ ರುದ್ರದೇವರನ್ನು ಸ್ತೋತ್ರ ಮಾಡುವಾಗ ಇದು ಕಠೋರಿತ ಕುಠಾರಯ ಲಲಿತೆಯ ಬಾಹಯ ರಣ ಡಮರಯ ಸ್ಫುರದ್ಧರಿಣಯ ಸಕಟ್ವಾಂಗಯ ಚಲಾಭಿರ ಚಲಾಭಿರಪ್ಯಗಣಿತಾಭಿರುನೃತ್ಯತಃ ಚತುರ್ದಶ ಜಗಂತಿ ತೇ ಜಯ ಜಯೇತ್ಯೈರು ವಿಸ್ಮಯಂ ಅಂತೇಳಿ. ಸೊ ಆ ರುದ್ರದೇವರು ಅವರನ್ನು ಸಂಬೋಧನೆ ಮಾಡ್ತಾ, ಹೇ ಪ್ರಭು ರುದ್ರದೇವರೇ, ನೀವು ನಿಮ್ಮ ನಾಟ್ಯ ಹೇಗಿತ್ತು ಅಂತ ಹೇಳಿದ್ರೆ ಹೇಳ್ತಾರೆ, ಕಠೋರಿತ ಅಂದ್ರೆ ಅತಿ ತೀಕ್ಷ್ಣವಾಗಿರುವಂತಹ ಕುಠಾರ ಕೊಡಲಿ ಅಂತೇಳಿ. ಅದರ ಅದು ಹೇಗಿತ್ತು ಅಂದ್ರೆ ಅನೇಕ ವಿಧವಾದ ಆಯುಧಗಳನ್ನು ಕೂಡ ಕೈಯಲ್ಲಿ ಹಿಡ್ಕೊಂಡು ಅವರು ನಾಟ್ಯವನ್ನು ಮಾಡ್ತಾ ಇದ್ದಾರೆ. ನಟರಾಜ ರೂಪಿ ರುದ್ರದೇವರನ್ನು ಚಿಂತನೆ ಮಾಡುವುದಿಲ್ಲ ಅವರು. ಆ ಯಸ್ಯ ತಥಾ ಸೊ ಕಠೋರಿತ ಕುಠಾರ ಉಳ್ಳವರಾಗಿದ್ದಾರೆ. ಲಲಿತ ಅಂದ್ರೆ ಸುಂದರವಾಗಿರುವಂತಹ ಶೂಲ, ಲಲಿತ ಶೂಲಯ ತ್ರಿಶೂಲ ಸುಂದರವಾದ ತ್ರಿಶೂಲ ಅಷ್ಟೇ ಅಲ್ಲದೆ ಬಾಹಯ ಬಾಹುಗಳು ಅವರ ಬಾಹುಗಳು ಅವರು ಕೂಡ ಅನೇಕ ಬಾಹುಗಳಿಂದ ಅವರು ಅವರನ್ನು ಚಿಂತನೆ ಮಾಡುವುದು. ರುದ್ರದೇವರು ಅವರು ಕೂಡ ಒಂದೊಂದು ರೂಪದಲ್ಲಿ ಒಂದೊಂದು ವಿಧವಾಗಿ ನಾಲ್ಕು ಬಾಹುಗಳಿರ್ಬೋದು, ಎಂಟು ಬಾಹುಗಳು, ಹದಿನಾರು ಬಾಹುಗಳು, ಇಲ್ಲ ಅನೇಕ ಬಾಹುಗಳು. ಆದ್ದರಿಂದ ಅವರು ಅನೇಕ ಬಾಹುಗಳಿಂದ ಕೂಡಿದವರಾಗಿದ್ದಾರೆ. ರಣಟ್ ಡಮರಯ್ಯ ಅಂತ ಹೇಳಿ, ರಣಟ್ ರಣಟ್ ಅಂತ ಹೇಳಿದರೆ ಶಬ್ದ ಮಾಡುವಂಥದ್ದು, ಡಮರು ಇಂದ ಅದು ಅವರು ಡಮರು ಡಮರ ಧ್ವನಿಯನ್ನು ಮಾಡ್ತಾ ಇದೆ. ಅದು ಒಂದು ವಾದ್ಯ ವಿಶೇಷ. ರುದ್ರದೇವರ ಡಮರುಗಳಿಂದ ವ್ಯಾಕರಣ ಸೂತ್ರಗಳು ಮೊದಲು ಹೊರಹೊಮ್ಮಿತ್ತು ಅಂತ ಹೇಳ್ತಾರೆ. ಅಂದರೆ ಪುನಃ ಅಭಿವ್ಯಕ್ತಿ ಆಗುವುದು. ಇವೆಲ್ಲವೂ ನಿತ್ಯ, ವರ್ಣಗಳು ಅಕ್ಷರಗಳು ಇದೆಲ್ಲವೂ ನಿತ್ಯ, ಆದರೂ ಕೂಡ ಪುನಃ ಪುನಃ ಅಭಿವ್ಯಕ್ತಿಯನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಅಂತಹ ಡಮರುಯಿಂದ ಆ ಡಮರನ್ನು ಬಾರಿಸ್ತಾ ನಾಟ್ಯವನ್ನು ಮಾಡ್ತಾ ಇದ್ದಾರೆ. ಸ್ಫುರತ್ ಹರಿಣಯ, ಸ್ಫುರತ್ ಹರಿಣಯ, ಅವರು ಜಿಂಕೆಯನ್ನು ಕೈಯಲ್ಲಿ ಹಿಡಿದು. ಸೊ ಏನು ಜಿಂಕೆಯನ್ನು ಕೈಯಲ್ಲಿ ಹಿಡ್ಕೊಳ್ಳೋದಂದ್ರೆ ಜಡಚೇತನರ, ಯಾಕಂದ್ರೆ ಮನಸ್ತತ್ವ ಅಭಿಮಾನಿಗಳು, ಅವುಗಳನ್ನು ಕೂಡ ನಿಯಮನ ಮಾಡ್ತೀವಿ ಅನ್ನೋದು ಸಂಕೇತ, ಅದನ್ನು ತೋರಿಸುವಂತಹ ಇರುವಂಥದ್ದು. ಅಷ್ಟೇ ಅಲ್ಲದೆ ಅವರು ಸ ಖಟ್ವಾಂಗಯ, ಖಟ್ವಾಂಗ ಅಂತ ಹೇಳಿದ್ರೆ ಮಂಚದ ಕೋಳುಗಳು, ಅಂದ್ರೆ ಆ ಮಂಚದ ಕೋಳುಗಳು ಕೂಡ ಅವರು ಕೈಯಲ್ಲಿ ಹಿಡ್ಕೊಂಡು ನಾಟ್ಯ ಮಾಡಂದ್ರೆ ಅವು ಜಡ ವಸ್ತುಗಳನ್ನು ಕೂಡ ನಿಯಮನ ಮಾಡ್ತಾರೆ ಅನ್ನೋದನ್ನು ತೋರಿಸುವುದು. ಅದರ ಸಹಿತವಾದಂತಹ ಬಾಹುಗಳಿಂದ ಅವರು ಮಾಡ್ತಾ ಇರುವಂತಹ ನೃತ್ಯ ಇದೆ. ಅವರು ಬಾಹು ಶಬ್ದ ಪರ್ಯಾಯ ಬಾಹ ಶಬ್ದ, ಇಲ್ಲಿ ಬಾಹುನ ಅಂತ ಹೇಳಲಿಲ್ಲ, ಬಾಹಯ ಅಂತೇಳಿ ಬಾಹ ಶಬ್ದ ಪ್ರಯೋಗ ಮಾಡಿದ್ದಾರೆ. ಬಾಹ ಅನ್ನುವ ಸ್ತ್ರೀಲಿಂಗ ಶಬ್ದ, ಅದು ಬಾಹಯ ಆಗತ್ತೆ. ಬಾಹ ಅನ್ನುವುದು ಬಾಹು ಶಬ್ದದ ಪರ್ಯಾಯ, ಎರಡು ಒಂದೇ ಅರ್ಥ. ಬಾಹುಗಳು, ಬಾಹಗಳು, ಭುಜಗಳು, ತೋಳುಗಳು, ಅದರಿಂದ ಅವರು ನಾಟ್ಯವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ಬಾಹಯ ರಂಡಮರೆಯ ಸುರಧರಣೆಯ ಸಕಟ್ವಾಂಗಯ ಅವರು ಚಲಾವಿಹಿ ಅಚಲಾವಿಹಿ ಅಪಿ ಅಗಣಿತಾವಿಹಿ ಉನೃತ್ಯಕ. ಅಂದರೆ ನ ಕೇವಲ ಏತಾವತ್ಯ ಎವ ಬಾಹ ಬಹವ ಕಿಂತು ಸಹಸ್ರಾಣಿ ಸಹಸ್ರದ ಬಾಹವಹ ಅಸ್ತವ ಹೇತಯ. ಅಂದರೆ ಕೇವಲ 4-16 ಮಾತ್ರ ಕೈಗಳಿಂದ ಮಾತ್ರ ಅಲ್ಲ, ಅವರು ಸಾವಿರಾರು ಕೈಗಳಿಂದ ಬಾಹುಗಳಿಂದ ಆ ಸಾವಿರಾರು ಬಾಹುಗಳಲ್ಲಿಯೂ ಆಯುಧಗಳನ್ನು ಧರಿಸಿದವರಾಗಿ ಹೇತಯ ಅಂದರೆ ಆಯುಧಗಳನ್ನು ಧರಿಸಿದವರಾಗಿ ಇತ್ಯಾದಿ ಶ್ರುತಿ ಸಿದ್ಧಾಭಿಹಿ ನ್ಯಾಯಾಭಿಹಿ ಅಗಣಿತಾಭಿಹಿ ಅಂತೇಳಿ ಇತ್ಯಾದಿ ಶ್ರುತಿ ಸಿದ್ಧಾಭಿಹಿ ಅನ್ಯಾಭಿಹಿ ಅಗಣಿತಾಭಿ ಅಂದರೆ ಅಗಣಿತವಾದ ಎನಿಸಲಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಅನೇಕ ಶ್ರುತಿ ಸ್ಮೃತಿಗಳಿಂದ ಸಿದ್ಧವಾಗಿರುವಂತಹ ರೀತಿಗಳಲ್ಲಿ ಅವರು ನಾಟ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತತ್ರ ಅಪಿ ತಾಂಡವ ನೃತ್ಯ ಸಮಯೇ ಕಾಶ್ಚಿತ್ ಚಂಚಲಾಹ ಕಾಶ್ಚಿತ್ ಅಚಂಚಲಾಹ ಚಲಾಭಿ ಅಚಲಾಭಿ ಅಂದ್ರೆ ಕೆಲವು ಅಲ್ಲಾಡಿಸ್ತಾ ಇದ್ದಾರೆ, ಕೆಲವು ಬಾಹುಗಳನ್ನು ಅಲ್ಲಾಡಿಸ್ತಾ ಇಲ್ಲ. ಆ ನಾಟ್ಯ ವಿಶೇಷ ಆ ವಿಧವಾಗಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅದ್ಭುತವಾದ ನೃತ್ಯವನ್ನು ಮಾಡ್ತಾ ಇದ್ದರು. ಮಾಡ್ತಾ ಇದ್ದರೆ ಅಗಣಿತಾಭಿ ಅಗಣಿತವಾದಂತಹ ಚಲಾಭಿ ಅಚಲಾಭಿ ಚಲಿಸುವ ಚಲಿಸದೇ ಇರೋಷ್ಟು ಬಾಹುಗಳಿಂದ ಕೂಡ ಉನೃತ್ಯತಃ ಉತ್ಕೃಷ್ಟವಾದ ನೃತ್ಯವನ್ನು ಅದ್ಭುತವಾದ ನಾಟ್ಯವನ್ನು ನೃತ್ಯವನ್ನು ಮಾಡ್ತಾ ಇದ್ದಾರೆ. ಮಾಡ್ತಾ ಇರುವಾಗ ಚತುರ್ದಶ ಜಗಂತಿ ತೇ ಜಯ ಜಯ ಇತಿ ಅಯುಹು ವಿಸ್ಮಯಂ ಆಶ್ಚರ್ಯವನ್ನು ಪಡೆದಿದ್ದಾರೆ. ವಿಸ್ಮಯಂ ಅಯುಹು ವಿಸ್ಮಯವನ್ನು ಆಶ್ಚರ್ಯವನ್ನು ಪಡೆದಿದ್ದಾರೆ, ಪಡೆದು ಜಯ ಜಯಕಾರವನ್ನು ಮಾಡ್ತಾ ಇದ್ದಾರೆ. ಚತುರ್ದಶ ಜಗಂತಿ 14 ಲೋಕಗಳಲ್ಲಿರುವಂತಹ ಎಲ್ಲ ವಿಧವಾದ ಉತ್ತಮರಾದಂತಹ ದೇವತಾ ಗಣಗಳನ್ನು ಹಿಡ್ಕೊಂಡು ದೇವತರುಗಳು ಗಂಧರ್ವರು ಸಿದ್ಧರು ಸಾಧ್ಯರು ಚರಣರು ಇತ್ಯಾದಿ ಎಲ್ಲ ಅವರೆಲ್ಲರೂ ಕೂಡ ಯಾರು ಈ ನೃತ್ಯವನ್ನು ನೋಡುವ ಭಾಗ್ಯವನ್ನು ಪಡೆದಿದ್ದಾರೋ ಅವರೆಲ್ಲರೂ ಈ ರುದ್ರದೇವರು ಮಾಡುವಂತಹ ಈ ನೃತ್ಯವನ್ನು ಕಂಡು ಅದ್ಭುತವಾದಾಗಿದೆ ಅಂತ ಹೇಳಿ ಜಯ ಜಯಕಾರವನ್ನು ಮಾಡಿದ್ರು. ರುದ್ರದೇವರಿಗೆ ಜಯವಾಗಲಿ, ರುದ್ರದೇವರಿಗೆ ಜಯವಾಗಲಿ, ಜಯ ಜಯಕಾರ ಅಂದ್ರೆ ಅದು ಸ್ತೋತ್ರ ರೂಪವಾದ ಜಯ ಜಯಕಾರ ಅದನ್ನು ಮಾಡ್ತಾ ಇದ್ದರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅವರ ಮಹಿಮೆಯನ್ನು ಇನ್ನೂ ಮುಂದುವರಿಸ್ತಾ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೆಕ್ಸ್ಟ್ ಶ್ಲೋಕದಲ್ಲಿ ಪಾಠಾಂತರ ಹೊಂದಿದೆ, ಅದನ್ನು ಹೇಳ್ತೀನಿ. ಒಂದು ಪಾಠ ಪುರ ತ್ರಿಪುರ ರಂಧನಂ ವಿವಿಧ ದೈತ್ಯ ವಿಧ್ವಂಸನಂ ಅಂತ ಒಂದು ಪಾಠ. ಪುರು ತ್ರಿಪುರ ರಂಧನಂ ವಿವಿಧ ದೈತ್ಯ ವಿಧ್ವಂಸನಂ ಅಂತೇಳಿ ಈ ಎರಡು ಪಾಠಗಳು ಸರಿಯಾಗಿ ಇದ್ರು ಕೂಡ ಪುರು ಅನ್ನುವುದು ಇಸ್ ಮೋರ್ ಅಪ್ರಾಪ್ರಿಯೇಟ್. ಯಾಕಂದ್ರೆ ತ್ರಿಪುರಾಸುರರ ಮೂರು ಪುರಗಳನ್ನು ಪುರಗಳು ಅಂತ ಅದು ಪುನಃ ಉಕ್ತಿ ಆಗತ್ತೆ. ಪುರ ಅಂತ ಹೇಳಿದ್ರೆ ಪುರಗಳು, ನಿಮ್ಗೆಲ್ಲರೂ ಗೊತ್ತಾ ತ್ರಿಪುರಾಸುರರು ಅವರು ಮೂರು ಪುರಗಳಲ್ಲಿ ಇದ್ದು ಅವರು ಲೋಕಕ್ಕೆ ಪೀಡಿಯನ್ನು ಉಂಟು ಮಾಡಿದಾಗ ರುದ್ರದೇವರು ಅವರು ಅವರ ಸಂಹಾರವನ್ನು ಮಾಡಿದ್ದಾರೆ. ಆದ್ದರಿಂದ ಅದು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ಅದು ಪುರು ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಅದು ವಿಶೇಷಣ. ಪುರು ಅಂದ್ರೆ ಪೂರ್ಣ ಬಲ ಉಂಟು ಮಾಡುವುದು, ಪೂರ್ಣ ಬಲದಿಂದ ಕೂಡಿದಂತಹ ತ್ರಿಪುರ. ಆ ಪೂರ್ಣ ಬಲ ಅಂತ ಹೇಳುವುದು ತ್ರಿಪುರಗಳಂದ್ರೆ ಅತ್ಯಂತ ಬಲವಂತವಾಗಿರುವ ಬಲದಿಂದ ಕೂಡಿರುವಂತಹ ತ್ರಿಪುರಗಳನ್ನು ಅಂತ ಹೇಳುವಂತದ್ದಾಗತ್ತೆ. ಆದ್ದರಿಂದ ಪುರುಣಿ ಪೂರ್ಣ ಬಲಾಣಿ ತ್ರಿಪುರಾಣಿ ತೇಷಾಂ ರಂಧನಂ ದಹನಂ ಅಂತೇಳಿ, ರಂಧನ ಅಂದ್ರೆ ಸುಡುವುದು. ಆ ತ್ರಿಪುರ ಮೃತದೇವರು ಆ ದುಷ್ಟರನ್ನು ಸಂಹಾರ ಮಾಡಿ ಆ ಮೂರು ಪುರಗಳನ್ನು ಅವರು ತಾವು ಆ ಬಾಣದಲ್ಲಿ ಸಾಕ್ಷಾತ್ ವಿಷ್ಣುವೇ ಕೂರ್ತಾನೆ ಕೂತು ಆ ಪ್ರಯೋಗ ಮಾಡಿದಾಗ ಹೋಗಿ ಆ ಮೂರು ಪುರಗಳನ್ನು ಸುಟ್ಟ ಹಾಕ್ಬಿಡ್ತಾರೆ ರುದ್ರದೇವರು. ಆದ್ದರಿಂದ ಈ ವಿಧವಾಗಿ ಮೂರು ಪುರಗಳನ್ನು ಕೂಡ ಅವರು ಧ್ವಂಸ ಮಾಡಿದ್ದಾರೆ ಅಂಥೇಳಿ ಅದು ದೊಡ್ಡ ಮಹಿಮೆ. ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ಮೂರು ಪುರಗಳನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಪುರು ಅನ್ನೋದು ಇಸ್ ಮೋರ್ ಅಪ್ರಾಪ್ರಿಯೇಟ್. ಸೊ ಪುರು ತ್ರಿಪುರ ರಂಧನಂ ವಿವಿಧ ದೈತ್ಯ ವಿಧ್ವಂಸನಂ ಪರಾಕ್ರಮ ಪರಂಪರಾ ಅಪಿ ಪರಾನತೆ ವಿಸ್ಮಯ ಅಮರ್ಷ ಬಲಹರ್ಷಿತ ಕ್ಷುಭಿತ ವೃತ್ತ ನೇತ್ರೋಜ್ವಲ ಜ್ವಲನ ಅಂತ ಇಲ್ಲ ವೃತ್ತ ನೇತ್ರ ತ್ರಯೋಜ್ವಲ ಜ್ವಲನ. ಸೊ ಇಲ್ಲಿ ಅಮರ್ಷ ಬಲಹರ್ಷಿತ ಕ್ಷುಭಿತ ವೃತ್ತ ನೇತ್ರ ತ್ರಯೋಜ್ವಲ ಜ್ವಲನ ಹೇಲಯ ಶಲಭಿತಂ ಹಿ ಲೋಕತ್ರಯಂ ಅಂತೇಳಿ. ಅಂದರೆ ಅವರು ಜಯ ಜಯಕಾರದಿಂದ ಆಶ್ಚರ್ಯ ಪಡುವುದು ಅಷ್ಟು ಮಾತ್ರ ಆಶ್ಚರ್ಯಕರವಲ್ಲ, ಇನ್ನೂ ಆಶ್ಚರ್ಯಕರವಾಗಿ ಜಯ ಜಯ ಕೇರು ವಿಸ್ಮಯಂ ಅಂತ ಮುಂದಿನ ಶ್ಲೋಕದಲ್ಲಿ ಬಂದದ್ದು ಅಷ್ಟು ಮಾತ್ರ ಅಲ್ಲ, ಇನ್ನೂ ವಿಸ್ಮಯವಾದ ಆಶ್ಚರ್ಯವನ್ನು ಉಂಟು ಮಾಡುವ ವಿಷಯಗಳಿವೆ ರುದ್ರದೇವರಲ್ಲಿ ಅಂತ ಹೇಳ್ತಾ ಬಂದು ಇಲ್ಲಿ ಹೇಳ್ತಾ ಇದ್ದಾರೆ. ನ ಕೇವಲ ತಾಂಡವಮೇವ ತ್ವದೀಯಂ ವಿಸ್ಮಾಪಕಂ ಕಿಂತು ಪುರುಣಿ ಪೂರ್ಣಬಲಾನಿ ತ್ರಿಪುರಾಣಿ ತೇಷಾಂ ರಂಧನಂ ದಹನಂ ಅಂತೇಳಿ, ಈ ತಾಂಡವ ನೃತ್ಯ ಮಾತ್ರವೇ ವಿಸ್ಮಯಕರ ಆಶ್ಚರ್ಯಕರ ಅಲ್ಲ, ಆದರೆ ಇನ್ನೂ ಆಶ್ಚರ್ಯಕರವಾದ ಕಾರ್ಯಗಳನ್ನು ಇನ್ನೂ ಮಾಡಿದ್ದಾರೆ. ಏನು ಅಂತ ಹೇಳಿದರೆ ಪೂರ್ಣ ಬಲದಿಂದ ಕೂಡಿರುವಂತಹ ತ್ರಿಪುರ, ಆ ತ್ರಿಪುರಾಸುರರು ಅವರ ಪಟ್ಟಣಗಳು, ಆ ತ್ರಿಪುರ ಅವರ ಹೆಸರೇ ತ್ರಿಪುರಾಸುರರು ಅಂತೇಳಿ, ಅವರ ಪಟ್ಟಣಗಳು ಕೂಡ ಮೂರು ಪಟ್ಟಣಗಳು, ಅವುಗಳ ರಂಧನಂ ದಹನ ಅದನ್ನು ಸುಟ್ಟಾಕುವುದು ಮಾಡಿದ್ದಾರೆ. ತಥಾ ವಿವಿಧಾನಾಂ ದೈತ್ಯಾನಾಂ ಮದ್ಯಾಸುರಾದೀನಾಂ ವಿಧ್ವಂಸನಂ ತಥಾ ಪರಾಹ ಅಂದ್ರೆ ಏನು, ಆ ತ್ರಿಪುರಗಳನ್ನು ಸುಟ್ಟಾಕುವುದು ಅನೇಕ ವಿಧ ವಿವಿಧಾನ ನಾನಾ ರೀತಿಯ ದುಷ್ಟರಾದ ದೈತ್ಯರನ್ನು ಅವರೆಲ್ಲರನ್ನು ವಿಧ್ವಂಸನಂ ಅವರ ಸಂಹಾರ ಕಾರ್ಯವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪರಾಹ ಅನ್ಯಾಹ ಇತರವಾದಂತಹ ಬೇರೆ ಏನು ಅಪಿ ಪರಾಕ್ರಮ ಪರಂಪರಾ, ಪರಾಕ್ರಮ ಪರಂಪರೆ ಒಂದು ಪರಾಕ್ರಮ ಅಂತಲ್ಲ, ಪರಾಕ್ರಮ ಅಂದ್ರೆ ಪರರನ್ನು ಆಕ್ರಮಿಸುವುದು, ಅಂದ್ರೆ ಯಾವ ಮೇಲಿನ ಶಕ್ತಿಗಳು ದುಷ್ಟ ಶಕ್ತಿಗಳಿರಬಹುದು ದುಷ್ಟ ಜನರಿರಬಹುದು ಅವರೆಲ್ಲರನ್ನು ಆಕ್ರಮಿಸಿಕೊಂಡು ಅವರನ್ನೆಲ್ಲ ತನ್ನ ತಾನು ನಿಯಮನ ಕಂಟ್ರೋಲ್ ಮಾಡಿ ಎಲ್ಲೆಲ್ಲಿ ಹೇಗೆ ಮಾಡಬೇಕು ಹಾಗೆ ಮಾಡುವುದು, ಸಂಹಾರ ಮಾಡಬೇಕಾದಾಗ ಸಂಹಾರ, ಗರ್ವವನ್ನು ಹೋಗಲಾಡಿಸುವಾಗ ಗರ್ವವನ್ನು ಹೋಗಲಾಡಿಸುವುದು, ಇಲ್ಲ ವಿಷವನ್ನು ವಿಷಪಾನ ಮಾಡಿದ್ದಾರೆ, ಇವೆಲ್ಲ ಕೂಡ ಪರಾಕ್ರಮ ಪರಂಪರೆಯಾಗಿದೆ. ಆದ್ದರಿಂದ ಅಪಿ ಪರಾಕ್ರಮ ಪರಂಪರಾ, ಏನು ಪರಾಕ್ರಮ ಪರಂಪರೆಗಳು ಅಂದ್ರೆ ಹಾಲಾಹಲವನ್ನು ನುಂಗುವುದು, ಅದು ಹಲಹಲ ಇಡೀ ಲೋಕಗಳಿಗೆಲ್ಲ ಬಹಳ ತೊಂದರೆ ಉಂಟು ಮಾಡಿದಾಗ ರುದ್ರದೇವರು ಅಫ್ಕೋರ್ಸ್ ಆ ವಾಯುದೇವರು ಅದರ ಎಫೆಕ್ಟ್ ಕಡಿಮೆ ಮಾಡಿಕೊಡ್ತಾರೆ, ಅದು ಕೂಡ ಕಡಿಮೆ ಮಾಡಿದ್ರು ಕೂಡ ಅದು ಲೋಕಗಳನ್ನು ಸುಟ್ಟು ಹಾಕುವಷ್ಟು ಶಕ್ತಿ ಉಳ್ಳದ್ದಾಗಿತ್ತು. ಅಂತ ಹಲಹಲ ವಿಷಯವನ್ನು ಅವರು ತಮ್ಮ ಕಂಠದಲ್ಲಿ ಇಟ್ಟುಕೊಂಡು ಬಿಡ್ತಾರೆ, ಅದಕ್ಕೆ ನೀಲಕಂಠ ಆದ ಅಂತೇಳಿ ನಾನು ಕೇಳಿದ್ದು. ಆದ್ದರಿಂದ ಅದು ಒಂದು ದೊಡ್ಡ ಕಾರ್ಯ, ಆ ಹಾಲಾಹಲವನ್ನು ನುಂಗುವುದು. ಗಂಗೆಯನ್ನು ನಿಮಗೆಲ್ಲರೂ ಗೊತ್ತಾದಂತೆ ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರಬೇಕಂದಾಗ ಆ ಗಂಗೆ ಆಕಾಶದಿಂದ ಭೂಮಿಗೆ ಇಳಿದು ಬಂದರೆ ಆ ಭೂಮಿಯೇ ಒಡೆದೋಗುತ್ತೆ ಅಂತೆ. ಆದ್ದರಿಂದ ಅದನ್ನು ತಡಿಬೇಕು, ಆ ಫೋರ್ಸ್ ಕಡಿಮೆ ಮಾಡ್ಬೇಕಂದ್ರೆ ಹೇಗೆ ಅಂತ ಹೇಳಿದೆ. ಅದಕ್ಕೆ ಒಂದೇ ದಾರಿ, ರುದ್ರದೇವರು ತಾವು ತಮ್ಮ ಜಟಾಜೂಟದಲ್ಲಿ ಆ ಗಂಗೆಯನ್ನು ಮೊದಲು ಹಿಡಿದು ಆಮೇಲೆ ಮೆಲ್ಲಕ್ಕೆ ಭೂಮಿಯಲ್ಲಿ ಬಿಡಬೇಕು, ಆವಾಗ ಭೂಮಿಗೆ ಏನೂ ಆಗೋದಿಲ್ಲ ಅಂತೇಳಿ. ಆದ್ದರಿಂದ ಭಗೀರಥ ಗಂಗೆಗಾಗಿ ತಪಸ್ಸು ಮಾಡಿ ಆಮೇಲೆ ರುದ್ರದೇವರಿಗಾಗಲೂ ತಪಸ್ಸು ಮಾಡ್ತಾರೆ, ಮಾಡಿ ಗಂಗೆಯನ್ನು ಹಿಡಿಬೇಕಂತ ಹೇಳ್ತಾಗ ಆವಾಗ ರುದ್ರದೇವರು ಸರಿ ಅಂತ ಹೇಳಿ ಅವಕ್ಕೆ ವ್ಯೋಮಕೇಶ ಅಂತೇಳಿ ತನ್ನ ಕೂದಲನ್ನು ಆಕಾಶದಲ್ಲಿ ಹರಡಿಸ್ತಾರೆ ರುದ್ರದೇವರು. ಆ ಹರಡಿಸಿ ಗಂಗೆಯನ್ನು ಬಾ ಅಂತ ಕರೀತಾರೆ, ಗಂಗೆಯನ್ನು ಬೀಳಕ್ಕೆ ಬಿಡ್ತಾರೆ. ಬಿದ್ದಾಗ ಗಂಗೆ ಜೋರಾಗಿ ಬಂದು ಆ ಚಟಾಜೂಟದಲ್ಲಿ ಬಿದ್ದು ಅಲ್ಲಿಂದ ಹೊರಗೆ ಬಂದು ಬಿಡ್ತೀನಿ ಅಂತ ಅಷ್ಟೊಂದು ಉದ್ಧತದಿಂದ ಔದ್ಧತದಿಂದ ಗಂಗೆ ಬಂದಾಗ ರುದ್ರದೇವರು ತಮ್ಮ ಜಟಾಜೂಟದಲ್ಲಿ ಒಂದು ಹನಿ ಗಂಗೆಯನ್ನು ಕೂಡ ಹೊರಗೆ ಬಿಡದೇ ಇರುವಂತೆ ಬಂಧಿಸಿ ಬಿಡ್ತಾರೆ, ಕಟ್ಟಾಕಿ ಬಿಡ್ತಾರೆ. ಆವಾಗ ಮತ್ತೂ ಭಗೀರಥ ಪ್ರಾರ್ಥನೆ ಮಾಡಿ ಅಪ್ಪ ನಾನು ಗಂಗೆಗಾಗಿ ಬಂದಿದ್ದೀನಿ ಎಲ್ಲ ಹಾಗೆ ಹಿಡ್ಕೊಂಡು ಬಿಟ್ಟಿ ಹಾಗೆ ಬಿಡಬೇಕಪ್ಪ ಅಂತೇಳಿ ಮತ್ತು ಪ್ರಾರ್ಥನೆ ಮಾಡಿದಾಗ ಸರಿ ಅಂತೇಳಿ ರುದ್ರದೇವರು ಒಂದು ಪಾಯೆ ಅಂದ್ರೆ ತಮ್ಮ ಜಟಾಜೂಡ ಎಲ್ಲದಲ್ಲಿ ಒಂದನ್ನು ಮಾತ್ರ ಸ್ವಲ್ಪ ಬಗಲಿಗೆ ಸರಿಸಿ ಗಂಗೆಯನ್ನು ಹೊರಗೆ ಬಿಡ್ತಾರೆ. ಆವಾಗ ಗಂಗೆ ಭೂಮಿಗೆ ಇಳಿದು ಬರ್ತಾಳೆ ಅಂತ ಈ ಕಥೆಯಲ್ಲಿ ಕೇಳಿದ್ದೀರ. ಈ ವಿಧವಾಗಿ ಆ ಗಂಗಾ ಧಾರಣ ಅನ್ನುವ ಒಂದು ಪರಾಕ್ರಮ, ಅದೂ ಒಂದು ಪರಾಕ್ರಮ. ಹೀಗೆ ಈ ವಿಧ ಅನೇಕ ಪರಾಕ್ರಮಗಳನ್ನು ಪರಂಪರೆ ಪರಂಪರಾ ಅಂದ್ರೆ ಒಂದಲ್ಲ ಎರಡಲ್ಲ ಅನೇಕ ಪರಾಕ್ರಮ ಕಾರ್ಯಗಳನ್ನು ತೋರಿಸಿದ್ದಾರೆ. ಅವೆಲ್ಲವೂ ಕೂಡ ಆಶ್ಚರ್ಯಕರವಾದದ್ದು. ವಿಸ್ಮಯ ಜಗದ ಆಶ್ಚರ್ಯವಹ, ಜಗತ್ತಿನಲ್ಲಿ ಆಶ್ಚರ್ಯವನ್ನುಂಟು ಮಾಡುವಂತಹದ್ದಾಗಿತ್ತು. ವಸ್ತು ತೇ ತವ ಈದೃಶ, ಇಂತಹ ನಿನ್ನ ಈದೃಶ ವಿಕ್ರಮಗಳು ಪರಾಕ್ರಮಗಳು ಯಾವುದಿದೋ ಅವು ಎಲ್ಲವೂ ಕೂಡ ನ ವಿಸ್ಮಯ, ಅವು ಕೂಡ ಆಶ್ಚರ್ಯಕರವಲ್ಲ. ಅಂದ್ರೆ ಇದೆಲ್ಲದಕ್ಕಿಂತಲೂ ಮೀರಿದ ಆಶ್ಚರ್ಯಕರವಾದ ಕೆಲಸವನ್ನು ನೀವು ಮಾಡಿದ್ದೀರಾ. ಇವೆಲ್ಲವೂ ಆಶ್ಚರ್ಯಕರವಾದದ್ದೇ ನಿಜ, ಆದರೆ ಇದಕ್ಕಿಂತಲೂ ಇದು ಏನು ಇಲ್ಲ ಅಂತ ಹೇಳುವಷ್ಟು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ಏನು ಆ ದೊಡ್ಡ ಕಾರ್ಯ ಅಂತ ಹೇಳಿದರೆ ಅದನ್ನು ಹೇಳ್ತಾ ಇದ್ದಾರೆ. ಇದು ಆ ಪರಾಕ್ರಮ ಪರಂಪರಾ ಅಪಿ, ಅಂತಹ ಪರಾಕ್ರಮ ಪರಂಪರೆಗಳು ಕೂಡ ತೇ ಪರಾಕ್ರಮ ಪರಾ ಅಪಿ ನ ವಿಸ್ಮಯ, ಅವು ಆಶ್ಚರ್ಯಕರವಲ್ಲ. ಯಾಕೆ ಅಂದರೆ ಅಮರ್ಷ ಬಲಹರ್ಷಿತ ಕ್ಷುಭಿತ ವೃತ್ತ ನೇತ್ರೋಜ್ವಲಜ್ವಲನ ಕೇಲಯ ಶಲಭಿತಂ ಹಿ ಲೋಕತ್ರಯಂ ಅಂತೇಳಿ. ಪ್ರಳಯಕಾಲ ಬಂದಾಗ ರುದ್ರದೇವರು ಪ್ರಳಯ ಕಾರ್ಯವನ್ನು ಮಾಡಬೇಕು, ಭಗವಂತನ ಆಜ್ಞೆಯಂತೆ ಪ್ರಳಯ ಕಾರ್ಯವನ್ನು ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂದ್ರೆ, ಅವರು ತಮ್ಮ ಮೂರನೇ ಕಣ್ಣಿನಿಂದ ಪ್ರಳಯಾಜ್ಞೆಯನ್ನು ಹೊರಗೆ ಹಾಕಿ ಇಡೀ ಲೋಕವನ್ನು ಸುಟ್ಟು ಹಾಕಿಬಿಡ್ತಾರೆ ಅಂತೇಳಿ. ಅದು ಮಾಡುವುದು ಹೇಗೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಇವೆಲ್ಲ ಒಂದೊಂದು ಅಲ್ಲಲ್ಲಿ ಮಾಡುವ ಕೆಲಸ, ಇಡೀ ಮೂರು ಲೋಕಗಳನ್ನು ಸುಟ್ಟು ಹಾಕುವ ಕೆಲಸ. ಅದು ಹೇಗೆ ಅಂದ್ರೆ, ಅಮರ್ಷ ಬಲ ಹರ್ಷಿತ ಕ್ಷುಭಿತ ವೃತ್ತ ನೇತ್ರ ತ್ರಯ ಉಜ್ವಲ ಜ್ವಲನ ಹೇಲಯ ಶಲಭಿತಂ ಹೇ ಲೋಕತ್ರಯಂ. ಲೋಕತ್ರಯಂ ಶಲಭಿತಂ ಯಾವುದರಿಂದ ಅಂದ್ರೆ ಅಮರ್ಷ ಬಲ ಹರ್ಷಿತ. ಅಮರ್ಷ ಅಂದ್ರೆ ಕ್ಷಮಾಪಣೆ, ಎಲ್ಲ ಸಾಮ್ಯವಾಗಿರುವಂತಹದ್ದು, ಸೌಮ್ಯತ್ವ ಇರುವಂತಹದ್ದು ಮರ್ಷ. ಅಮರ್ಷ ಅಂದ್ರೆ ಅದಕ್ಕೆ ಆಪೋಸಿಟ್, ಅಂದ್ರೆ ಅಮರ್ಷ ಬಲೇನ ಕ್ರೋಧ ಬಲೇನ ಅಮರ್ಷ ಬಲ ಅಂದರೆ ಅಮರ್ಷ ಸಿಟ್ಟು ಮಾಡುವುದು. ಅಮರ್ಷ ಅಂದ್ರೆ ಕ್ರೋಧ, ಕ್ರೋಧವನ್ನು ತೋರಿಸುದು. ಯಾಕಂದ್ರೆ ಕ್ರೋಧ ಏನು ಯಾಕ್ರಿ ಅಂದ್ರೆ, ಪ್ರಳಯವನ್ನು ತರಬೇಕಂದ್ರೆ ಆ ಕ್ರೋಧ ರೂಪವನ್ನು ಧಾರಣೆ ಮಾಡ್ತಾರೆ. ಆ ಕ್ರೋಧ ರೂಪವನ್ನು ಧಾರಣೆ ಮಾಡಿ ಆ ಕ್ರೋಧದ ಬಲದಿಂದಾಗಿ ಅವರಿಗೆ ಸಂತೋಷ. ಯಾಕಂದ್ರೆ ಭಗವಂತನ ಕಾರ್ಯ ಮಾಡ್ತಾ ಇದ್ದೀನಿ ಅನ್ನುವ, ಎಲ್ಲರಿಗೆ ತೊಂದರೆ ಮಾಡ್ತಾ ಇದ್ದೀನಿ ಅಂತ ಹರ್ಷ ಅಲ್ಲ, ಹಾಗೆ ತಗೋಬಾರದು. ಪ್ರಳಯ ಕಾರ್ಯ ಮಾಡಬೇಕು, ಸೊ ದಟ್ ಮತ್ತು ನೆಕ್ಸ್ಟ್ ಸೃಷ್ಟಿ ಕಾರ್ಯಕ್ಕೆ ಅದು ದಾರಿ ತೆಗೆಯುತ್ತೆ. ಆದ್ದರಿಂದ ಈ ಪ್ರಳಯ ಕಾರ್ಯ ಭಯಂಕರವಾಗಿದ್ದರೂ ಕೂಡ ಅದು ಮುಂದಿನ ಸೃಷ್ಟಿಗೆ ಅನುಕೂಲ ಮಾಡಿಕೊಡುತ್ತೆ. ಆದ್ದರಿಂದ ಇವರು ಈ ಕ್ರೋಧದ ಬಲದಿಂದಾಗಿ ಸಂತೋಷದಿಂದ ಕೂಡಿದವರಾಗಿ, ಅಂದ್ರೆ ವಿಕಾಸದಿಂದ ಕೂಡಿದವರಾಗಿ ಅವರು ಕ್ಷುಭಿತ ಅಂದ್ರೆ ಕ್ಷೋಭೆಯನ್ನು ಮಾಡುವಂತಹದ್ದು, ಅಂದ್ರೆ ಇಡೀ ಎಲ್ಲದಕ್ಕೆ ಅಲ್ಲಕಲ್ಲದ ಹೋಲ್ ಪ್ರಳಯ ಕಾಲದಲ್ಲಿ ಎವ್ರಿಥಿಂಗ್ ವಿಲ್ ಬಿ ಟಾಪ್ಸಿಟರ್ ಅಪ್ಸಿ ಎಲ್ಲ ಆಗ್ಬಿಡುತ್ತೆ. ಆ ಕ್ಷುಬ್ಧತ್ವ ಆಲ್ ಪಟರ್ಬೆನ್ಸಸ್ ಅದೆಲ್ಲ ಬರುವಂತೆ ಮಾಡಿದ್ದಾರೆ. ಅದರಿಂದ ಅಮರ್ಷ ಬಲ ಹರ್ಷಿತ ಕ್ಷುಭಿತ ಕ್ಷೋಭೆಯನ್ನುಂಟು ಮಾಡುವಂತಹ ಎಲ್ಲ ಕಡೆ ಆ ಸಂಕ್ಷೋಭವನ್ನು ಹುಟ್ಟಿಸುವಂತದ್ದು ಆಗಿದೆ. ಸೊ ಆದ್ದರಿಂದ ಅಂತಹ ಕ್ಷುಭಿತ ವೃತ್ತ ನೇತ್ರತ್ರಯೋಜ್ವಲ, ನೇತ್ರತ್ರಯ ನಾರ್ಮಲ್ ಆಗಿ ದ್ವಯ ತ್ರಯ ಅಂತ ಹೇಳಿದಾಗ ಮೂರು ಕಣ್ಣುಗಳು ಅಂದ್ರೆ, ಬಟ್ ತ್ರಯ ಅಂದ್ರೆ ಮೂರನೇ ಕಣ್ಣಿಗೆ ಸಂಬಂಧಪಟ್ಟದ್ದು ಅನ್ನೋದಕ್ಕೂ ಕೂಡ ತ್ರಯ. ನೇತ್ರತ್ರಯ ಅಂದ್ರೆ ಮೂರನೇ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ, ಅಂದ್ರೆ ಮೂರನೇ ಕಣ್ಣಿನಿಂದ ಹೊರಹೊಮ್ಮುತ್ತಿರುವಂತಹ ಉಜ್ವಲ ಜ್ವಲ. ಅಲ್ಲಿ ಉಜ್ವಲ ಅಂದ್ರೆ ಉತ್ಕೃಷ್ಟವಾದ ಜ್ವಾಲೆ. ಉತ್ಕೃಷ್ಟವಾದ ಜ್ವಾಲೆ ಅಂದ್ರೆ ಏನು ಅಂದ್ರೆ, ಬೆಂಕಿ ಬಂದರೆ ಬೆಂಕಿ ಜೊತೆಲಿ ಹೊಗೆಯೂ ಬರುತ್ತೆ. ಆ ಬೆಂಕಿ ಹೆಚ್ಚಾದ ಬೆಂಕಿ ಪ್ರಳಯ ಅಗ್ನಿ ಬಂದಾಗ ಹೊಗೆಗೂ ಅವಕಾಶ ಬಿಡೋದಿಲ್ಲ. ಹೊಗೆ ನಾರ್ಮಲ್ ಆಗಿ ಬರ್ಬೇಕಂದ್ರೆ ಆರ್ದ್ರ ಇಂಧನ ವೆಟ್, ಅದರಲ್ಲಿ ಒಂದು ಆರ್ದ್ರತೆ ಮಾಯಿಶ್ಚರ್ ಇದ್ರೆ ಹೊಗೆ ಬರುತ್ತೆ. ಆ ಮಾಯಿಶ್ಚರ್ ಎಲ್ಲ ಎವಾಪರೇಟ್ ಮಾಡುವಂತೆ ಮಾಡಿಬಿಟ್ರೆ ಅವಾಗ ಮಾಯಿಶ್ಚರ್ಗೂ ಅವಕಾಶ ಇರೋದಿಲ್ಲ. ಆದ್ದರಿಂದ ಹೊಗೆ ನಿರ್ಧೂಮಃ ಅಂತೇಳಿ, ಉಜ್ವಲವಾಗಿರುವುದು, ಎಷ್ಟು ಉಜ್ವಲತೆ, ಎಷ್ಟು ಪ್ರಕಾಶ, ಎಷ್ಟು ಬೆಂಕಿ ಇತ್ತಂದ್ರೆ ಹೊಗೆಗೂ ಅವಕಾಶ ಕೊಡದೆ ಇರುವಷ್ಟು ಅಷ್ಟು ಬೆಂಕಿ ಇತ್ತು ಅಂತೇಳಿ ಪ್ರಳಯಾಗ್ನಿ. ಆ ಪ್ರಳಯಾಗ್ನಿಯಿಂದ ಜ್ವಲತ್ ಪ್ರದೀಪ್ತವಾಗಿ ಪ್ರಕಾಶಿಸುತ್ತಾ ಇರುವಂತಹ ಉಜ್ವಲ ಜ್ವಲ ಉತ್ಕೃಷ್ಟವಾದ ಜ್ವಾಲೆಗಳಿಂದ ಪ್ರಕಾಶಮಾನವಾಗಿರುವಂತಹ ಭಗ 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 ಉರಿತಾ ಇರುವಂತಹ ಆ ಬೆಂಕಿಯಿಂದ ಏನ್ ಆ ಬೆಂಕಿಯನ್ನು ಪ್ರಯೋಗ ಮಾಡಿ ಮೂರನೇ ಕಣ್ಣನ್ನು ತೆಗೆದಿದ್ದಾರೆ. ತೆಗೆದಾಗ ವೃತ್ತ ಅಂತೇಳಿ ಅಂದ್ರೆ ನೋಡಿ, ಕಣ್ಣು ಸ್ವಲ್ಪ ತೆರೆದ್ರೆ ಒಂಥರ ಫ್ಲಾಟ್ ಆಗಿರುತ್ತೆ, ಪೂರ್ತಿ ಕಣ್ಣು ತೆರೆಕೊಂಡ್ರೆ ಇಟ್ ವಿಲ್ ಆಲ್ಮೋಸ್ಟ್ ಲುಕ್ ಆಲ್ಮೋಸ್ಟ್ ಲೈಕ್ ರೌಂಡ್ ತರ ಕಾಣಿಸುತ್ತೆ. ಆದ್ದರಿಂದ ಕಣ್ಣು ಅಷ್ಟು ಬಿಚ್ಚಿದ್ದಾರೆ, ಅಷ್ಟು ಬಿಚ್ಚಿದ್ದಾರೆ. ಆದ್ದರಿಂದ ಆ ವೃತ್ತಾಕಾರದಲ್ಲಿತ್ತಂತೆ ಕಣ್ಣು, ಆ ವೃತ್ತಾಕಾರದಲ್ಲಿರುವ ಆ ಕಣ್ಣಿನಿಂದ ಆ ಬೆಂಕಿಯನ್ನು ಪ್ರಳಯಾಗ್ನಿಯನ್ನು ಕಳಿಸಿ ಲೋಕತ್ರಯಂ ಶಲಭಿತಂ ಹಿ ಶಲಭ ಅಂತ ಹೇಳಿದರೆ ಮಿಡತೆ ಅಂತ ನೋಡ್ರಿ, ಇಲ್ಲ ಕನ್ನಡದಲ್ಲಿ ಪತಂಗ ಅಂತಲೂ ಕರೀತಾರೆ, ಬೆಂಕಿಯ ಹುಳ, ಬೆಂಕಿಯ ಆ ಇನ್ಸೆಕ್ಟ್ ಅದು ಬೆಂಕಿಯಲ್ಲಿ ಬಿದ್ದು ಸುಟ್ಟು ಹೋಗುತ್ತೆ. ಅದಕ್ಕೆ ಶಲಭಿತ ಅಂದ್ರೆ ಶಲಭದಂತೆ ಸುಟ್ಟು ಮಿಡತೆ, ಇಲ್ಲ ಪತಂಗದಂತೆ ಸುಟ್ಟು ಹೋಗುವುದು. ಈ ಮೂರು ಲೋಕಗಳು ಒಂದು ಚಿಕ್ಕ ಇನ್ಸೆಕ್ಟ್, ಒಂದು ಸ್ಮಾಲ್ ಇನ್ಸೆಕ್ಟ್ ಬೆಂಕಿಯಲ್ಲಿ ಬಿದ್ದು ಹೇಗೆ ಸುಟ್ಟು ಹೋಗುತ್ತೋ ಹಾಗೆ ಈ ಮೂರು ಲೋಕಗಳನ್ನು ಕೂಡ ಅವರು ತಮ್ಮ ಮೂರನೇ ಕಣ್ಣಿನ ಪ್ರಳಯಾಜ್ಞೆಯಿಂದ ಈ ಮೂರು ಲೋಕಗಳನ್ನು ಪ್ರಳಯ ಸಮಯದಲ್ಲಿ ಸುಟ್ಟು ಹಾಕ್ತಾರೆ ನೋಡಿ. ಅಂಥ ಮಹಾಕಾರ್ಯ ಮಾಡುವ ವೃದ್ಧದೇವರಿಗೆ ಈ ಮಿಕ್ಕದೆಲ್ಲ ಕೂಡ ಕಂಪೇರ್ ಟು ದಟ್ ರಿಲೇಟಿವ್ ಆಗಿ ಅವೆಲ್ಲ ಚಿಕ್ಕ ಕಾರ್ಯಗಳು. ಆದ್ದರಿಂದ ಇದು ಬಹಳ ಆಶ್ಚರ್ಯಕರವ, ಇದು ಆಶ್ಚರ್ಯಕರ. ಸೊ ಇದರಕ್ಕೆ ಹೋಲಿಸಿದರೆ ಮಿಕ್ಕದೆಲ್ಲ ಕೂಡ ಏನೂ ಇಲ್ಲ. ಆದ್ದರಿಂದ ಹಾಗೆ ಅಂದ್ರೆ ಒಂದಕ್ಕಿಂತ ಒಂದು ದೊಡ್ಡ ಮಹಿಮಾ ಕಾರ್ಯದಲ್ಲಿ ಮಾಡ್ತಾರೆ ಋದ್ದೇವ ಅಂತ ಹೇಳುವುದಕ್ಕಾಗಿ ಅಮರ್ಷ ಬಲ ವೃತ್ತ ನೇತ್ರತ್ರಯ ಉಜ್ವಲ ಜ್ವಲನ ಹೇಲ ಹೇಲ ಅಂದ್ರೆ ಲೀಲ ಹೇಲಯ ಲೀಲಯ ಒಂದು ಲೀಲಾರೂಪಕವಾಗಿ ಅನಾಯಾಸವಾಗಿ ಮಾಡ್ತಾರೆ. ಲೋಕತ್ರಯಂ ಶಲಭಿತಂ ಹಿ ಹಿ ಪ್ರಸಿದ್ಧಿ ಶ್ರುತಿ ಸ್ಮೃತಿಗಳಲ್ಲಿ ಸ್ಕ್ರಿಪ್ಚರ್ಸ್ ನಲ್ಲಿ ಇದು ಪ್ರಸಿದ್ಧವಾಗಿರುವಂಥದ್ದು. ಇದು ಎಲ್ಲ ರುದ್ರದೇವರು ಸಂಹಾರಕರ್ತ ಅನ್ನೋದು ಎಲ್ಲರಿಗೂ ತಿಳಿದಂತಹ ವಿಷಯ ಆಗಿದೆ. ಆದ್ದರಿಂದ ಹಿ ಅಂದ್ರೆ ಪ್ರಸಿದ್ಧಿಯು ಇರುವಂತದ್ದು ಅಂತ ಹೇಳುವಂಥದ್ದು. ಲೋಕತ್ರಯಂ ಶಲಭಿತಂ ಹಿ ಶಲಭದಂತೆ ಮಿಡತೆಯಂತೆ ಇಲ್ಲ ಪತಂಗದಂತೆ ಮಾಡಿಬಿಟ್ಟಾರೆ ಲೋಕ ಮೂರು ಲೋಕಗಳನ್ನು ತಮ್ಮ ಮೂರನೇ ಕಣ್ಣಿನ ಮೂಲಕವಾಗಿ ಅಂತ ಹೇಳಿ ಆ ರುದ್ರದೇವರ ಆ ಪ್ರಳಯ ಕಾರ್ಯವನ್ನು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಶ್ಲೋಕದಲ್ಲಿ ಆ ದೇವತೆಗಳೆಲ್ಲ ಕೂಡ ಯಾವ ಯಾವ ದೇವತೆಗಳು ಈ ರುದ್ರದೇವರಿಗೆ ಶರಣಾಗಿ ಅವರಿಂದ ತಾವು ಕೀರ್ತಿಯನ್ನು ಸಂಪತ್ತನ್ನೆಲ್ಲನ್ನು ಪಡೆದಿದ್ದಾರೆ ಅಂತಹ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾ ನೀವು ನಮ್ಮನ್ನು ಕೂಡ ಕಾಪಾಡಬೇಕು ಅಂತ ರುದ್ರದೇವರನ್ನು ಎಂಟನೇ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಹಸ್ರ ನಯನೋ ಗುಹ ಸಹ ಸಹಸ್ರ ರಶ್ಮಿ ವಿಧುರ್ ಬೃಹಸ್ಪತಿ ಋತಾಪತಿ ಸಸುರ ಸಿದ್ಧ ವಿದ್ಯಾಧರಾ ಪದಪರಾಯಣ ಶಿಯಮಿಮಾಮಗುಹು. ಇಲ್ಲಿ ಎರಡು ಮೂರು ಪಾಠಗಳಿವೆ, ನಾನು ಎಲ್ಲ ಪಾಠಗಳನ್ನು ನೋಡೋಣ. ಶಿಯಮಿಮಾಮಗುಹು ಅಂತ ಒಂದು ಪಾಠ, ಶಿಯಮಿಮಾಂ ಯಯುಹು ಅಂತ ಒಂದು ಪಾಠ, ಶಿಯಮಿಮಾಮಯುಹು ಅಂತ ಒಂದು ಪಾಠ. ಪ್ರಾರ್ಥಿನಾಂ ಭವಾನ್ ಸುರತರುದೃಶಂ ದಿಶ ಶಿವಾಂ ಶಿವಾವಲ್ಲಭ ಅಂತ ಹೇಳಿ ಶಿವಾವಲ್ಲಭ ಅಂತ ರುದ್ರದೇವರನ್ನು ಶಿವ ಅನ್ನುವ ಶಬ್ದಕ್ಕೆ ಶಿವಂ ಶುಭಂ ಅಂತೇಳಿ ರುದ್ರದೇವರಿಗೆ ಶಿವ ಅಂತ. ಯಾಕೆ? ಅವರು ಮಂಗಳ ಸ್ವರೂಪ, ಆದ್ದರಿಂದ ರುದ್ರದೇವರಿಗೆ ಶಿವ ಅಂತ ಹೆಸರು. ಪಾರ್ವತಿ ದೇವಿ ಮಂಗಳ ಸ್ವರೂಪಳು, ಆದ್ದರಿಂದ ಪಾರ್ವತಿ ದೇವಿಗೆ ಶಿವ ಅಂತ ಹೇಳಿದರು. ಅದಕ್ಕೆ ಪಂಚಾಕ್ಷರಿ ಮಂತ್ರ, ರುದ್ರ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಶಿವಾಯೈ ಅಂತ ಹೇಳಿ ಶಿವ ಅನ್ನುವ ಶಬ್ದ ಅಂದ್ರೆ ಆಕಾರ ಅಂತ, ದೀರ್ಘ ಆಕಾರ ಇದ್ದ ಶಿವ ಶಿವ ಅಂತ ಹೇಳಿದ ರುದ್ರದೇವರು, ಶಿವ ಅಂತ ಹೇಳಿದ ಪಾರ್ವತಿ ದೇವಿ. ಆದ್ದರಿಂದ ಶಿವಾವಲ್ಲಭ ಅಂದ್ರೆ ಪಾರ್ವತಿ ದೇವಿಗೆ ಪತಿಯಾದವನು, ಪಾರ್ವತಿ ದೇವಿ ಪತ್ನಿಯಾಗಿ ಉಳ್ಳವನು. ಆದ್ದರಿಂದ ರುದ್ರದೇವರಿಗೆ ಶಿವಾವಲ್ಲಭ ಅಂತ ಅಂದ್ರೆ ಪಾರ್ವತಿ ಪತಿಯಾದವನು ಅಂತ ಹೇಳಿ ಅರ್ಥ. ಆದ್ದರಿಂದ ಹೇ ಶಿವಾವಲ್ಲಭ ಅಂತ ರುದ್ರದೇವರನ್ನು ಸಂಬೋಧನೆ ಮಾಡ್ತಾ ಆ ರುದ್ರದೇವರು ಹೇ ಶಿವಾವಲ್ಲಭ ಹೇ ಪಾರ್ವತಿಪತಿಯಾದ ರುದ್ರದೇವರೇ ಶಿವಾಂ ದೃಶಾಂ ದಿಶ ಶಿವಾಂ ಅಂದರೆ ಮಂಗಳಕರವಾದ ಶುಭಕರವಾದ ಮೋಕ್ಷ ಸಾಧಕವಾದ ಮೋಕ್ಷವನ್ನು ಮೋಕ್ಷದ ಕಡೆ ಕರ್ಕೊಂಡು ಹೋಗುವಂತಹ ದೃಶಾಂ ಅಪರೋಕ್ಷ ಜ್ಞಾನವನ್ನು ದೃಶ ಅಂದ್ರೆ ದೃಶ್ಯ ಕಣ್ಣಿ ಕಾಣಿಸೋದು ಭಗವಂತನೇ ಕಣ್ಣಿ ಕಾಣಿಸೋದು. ಆದ್ದರಿಂದ ಈ ಜ್ಞಾನ ಮಾಮೂಲು ಜ್ಞಾನ ಅಲ್ಲ ಅಪರೋಕ್ಷ ಜ್ಞಾನ ಅದು ಬರುವಂತೆ ಅನುಗ್ರಹ ಮಾಡ್ರಪ್ಪ ಅಂತೇಳಿ ಅದಕ್ಕೆ ದೃಶಾಂ ದಿಶ ದಿಶ ದೇಹಿ ಕೊಡು ದಿಶ ಪ್ರದಿಶ ಅಂತೇಳಿ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅನ್ವಯಿಗೆ ದಿಶ ಹೇ ಶಿವಾವಲ್ಲಭ ಶಿವಾಂ ದೃಶಾಂ ದಿಶ ಭವಾನ್ ಪ್ರಾರ್ಥಿನಾಂ ಸುರತರುಹು ಸಹಸ್ರನಯನ ಗುಹ ಸಹಸ್ರರಶ್ಮಿ ವಿಧು ಬೃಹಸ್ಪತಿ ಉತ ಅಪ್ಪತಿ ಸಸುರ ಸಿದ್ಧ ವಿದ್ಯಾಧರಾಹ ಭವತ್ ಪದ ಪರಾಯಣಾಹ ಶ್ರಿಯಾಂ ಶ್ರಿಯಂ ಇಮಾಂ ಅಗುಹು ಇಮಾಂ ಅಯುಹು ಇಮಾಂ ಯಯುಹು. ಮೂರು ಪಾಠಗಳು, ಆದರೆ ಅಲ್ಲಿ ಅರ್ಥಗಳು ಎಲ್ಲ ಒಂದೇ ಅಲ್ಲದೂ ಕೂಡ ಹೊಂದಿದರು ಅಂತೇಳಿ ನೋಡೋಣ. ಮುಂಚೆ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ನನಗೆ ಆ ಜ್ಞಾನವನ್ನು ಕೊಡ್ರಿ ಅಂತ ಹೇಳ್ತಾ ಭವಾನ್ ಪ್ರಾರ್ಥಿನಾಂ ಸುರತರುಹು ನೀವು ಪ್ರಾರ್ಥನೆ ಮಾಡುವವರು ಯಾಚಕರು ಯಾರು ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ನೀವು ಸುರತರು ದೇವತೆಗಳ ವೃಕ್ಷ ಅಂದ್ರೆ ಕಲ್ಪವೃಕ್ಷ ಕಲ್ಪವೃಕ್ಷದಂತೆ ಅವರು ಬೇಡಿದ್ದನ್ನು ಕೊಡುವವರಾಗಿದ್ದೀರಾದ್ದರಿಂದ ನೀವು ಪ್ರಾರ್ಥನೆ ಮಾಡುವವರಿಗೆ ಭಕ್ತರಿಗೆ ಕಲ್ಪವೃಕ್ಷದಂತೆ ಇರುವವರು ಅಂತ ಹೇಳ್ತಾ ಅಂದ್ರೆ ಅಭೀಷ್ಟ ಪೂರಕರು ಅಭೀಷ್ಟವನ್ನು ಪೂರೈಸುವಂತವರಾಗಿದ್ದಾರೆ. ಆದರೆ ನಾನು ಮದೀಯಂ ಅಭೀಷ್ಟಕತ್ವಂ ಕ್ವಾ ಉಪಲಬ್ಧಂ ಇತ್ಯೇತ ಉಕ್ತಂ ಸಹಸ್ರನಯನ. ಆ ವಿಧವಾಗಿ ಅವರು ಅಭೀಷ್ಟಗಳನ್ನು ಪೂರೈಸುತ್ತಾರೆ ಅನ್ನುವುದಕ್ಕೆ ಏನು ಭರವಸೆ ಅಂತ ಹೇಳಿದ್ರೆ ಅದಕ್ಕೆ ಸಹಸ್ರನಯನ ಇವೆಲ್ಲ ಕೂಡ. ಸಹಸ್ರನಯನ ಅಂದ್ರೆ ಸಹಸ್ರಾಕ್ಷ ಸಹಸ್ರನಯನ ಇಂದ್ರ. ನಿಮ್ಗೆಲ್ಲ ಗೊತ್ತಾದಂತೆ ಇಂದ್ರನಿಗೆ ಸಹಸ್ರನಯನ ಅಂತ ಹೇಳಿ ಹೆಸರು. ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೌತಮ ಅಹಲ್ಯ ವೃತ್ತಾಂತದಲ್ಲಿ ಅಲ್ಲಿಯವರು ಸಹಸ್ರನಯನರು ಆದರು ಅಂತ ಕೇಳಿದ್ದೀರ ನೀವು. ಆದ್ದರಿಂದ ಇಂದ್ರನಿಗೆ ಸಹಸ್ರಾಕ್ಷ ಸಹಸ್ರನಯನ ಅಂತ ಹೆಸರು. ಆದ್ದರಿಂದ ಸಹಸ್ರನಯನ ಅಂದ್ರೆ ಇಂದ್ರದೇವರು. ಗುಹಃ ಅಂದರೆ ಕಾರ್ತಿಕೇಯ ಇಲ್ಲ ಸುಬ್ರಹ್ಮಣ್ಯ ಇಲ್ಲ ಸ್ಕಂದ ಕುಮಾರಸ್ವಾಮಿ, ಗುಹ ಅಂತ ಹೆಸರು ಅವರಿಗೆ ಇನ್ನೊಂದು ಹೆಸರು. ಆದ್ದರಿಂದ ಗುಹಃ ಅಂತ ಕರೆಯಲ್ಪಡುವ ಕಾರ್ತಿಕೇಯರು. ಆಮೇಲೆ ಅಲ್ಲಿ ಸಹಸ್ರ ರಶ್ಮಿ, ಸಹಸ್ರ ರಶ್ಮಿ ಅಂದರೆ ಸಾವಿರಾರು ಕಿರಣಗಳಿಂದ ಕೂಡಿರುವವನು. ಸಹಸ್ರ ರಶ್ಮಿನ ಸಹಿತ ಸಹಸ್ರ ರಶ್ಮಿ. ಆದ್ದರಿಂದ ಸಾವಿರಾರು ಕಿರಣಗಳು ಕೂಡಿರುವವನು ಸೂರ್ಯ, ಸೂರ್ಯನು. ಆಮೇಲೆ ವಿದುರು ಅಂದರೆ ಚಂದ್ರದೇವರು. ಬೃಹಸ್ಪತಿ ಅಂದರೆ ಬೃಹಸ್ಪತಿ ಆಚಾರ್ಯರು, ದೇವತೆಗಳ ಗುರುವು. ಉತ ತಥಾ ಹಾಗೂ ಅಪ್ಪತಿ, ಅಪ್ಪತಿ ಅಪಾಂಪತಿ ನೀರಿಗೆ ದೇವತೆಯಾದವನು ವರ್ಣದೇವರು. ಅವರೆಲ್ಲರೂ ಕೂಡ ಹೇಗೆ ಕಿಂಚ ಸುರಸಿದ್ಧೈ ಸಹಿತ ವಿದ್ಯಾಧರಾಶ್ಚಂದ್ರ. ಇಷ್ಟಂದ್ರೆ ಇಷ್ಟೇನಾ ಅಂದ್ರೆ ಇಷ್ಟೇ ಅಲ್ಲ, ಅಷ್ಟೇ ಅಲ್ಲದೆ ಇತರ ದೇವತೆಗಳು ಅವರದಿಂದ ಕೂಡಿರುವಂತಹ ವಿದ್ಯಾಧರರು ಸಿದ್ಧಾಚಾರಣ ಇವರೆಲ್ಲರೂ ಕೂಡ ಭವದೀಯ ಚರಣಾರವಿಂದ ಪ್ರವಣಾಹ ಅಂತೇಳಿ ನಿನ್ನ ಚರಣಾರವಿಂದಕ್ಕೆ ಶರಣಾದವರೆಲ್ಲರೂ ಕೂಡ. ಉತಾಪತಿ ಸಸುರ ಸಿದ್ಧ ವಿದ್ಯಾಧರಾಹ, ದೇವತೆಗಳು ಸಿದ್ಧರು ವಿದ್ಯಾಧರರು ಅಂಡ್ ಉಪಲಕ್ಷಣತೆಯ ಎಲ್ಲರೂ ಕೂಡ ಗಂಧರ್ವರು ಚಾರಣರು ಇವರೆಲ್ಲರೂ ಕೂಡ ಅವರೇನು ಅವ್ರಿಗೇನು ಅಂದ್ರೆ ಭವತ್ ಪದಪರಾಯಣ, ನಿಮ್ಮ ಪಾದಗಳೇ ಆಶ್ರಯವಾಗಿ ಇಟ್ಟುಕೊಂಡವರು, ನಿಮ್ಮ ಪಾದಗಳಿಗೆ ಶರಣಾದವರು. ಅದಕ್ಕೆ ಭವದೀಯ ಚರಣ ಅರವಿಂದ ಪ್ರವಣಾಹ ಅಂತೇಳಿ ಭವತ್ ಪದಪರಾಯಣರು ಅವರೆಲ್ಲರೂ ಕೂಡ. ಶ್ರಿಯಂ ಇಮಾಂ ಅಯು, ಇಮಾಂ ಅಂದ್ರೆ ಅವರು ಯಾವ ಐಶ್ವರ್ಯ ಭೋಗಗಳನ್ನು ಅನುಭವಿಸುತ್ತಾ ಇದ್ದಾರೋ ಅದನ್ನು ನಾವು ನಮಗೆ ಗೊತ್ತಾದಷ್ಟು ಮಟ್ಟಿಗೆ ಅವರು ಈ ಇಷ್ಟಿಷ್ಟು ಐಶ್ವರ್ಯವನ್ನು ಅನುಭವಿಸುತ್ತಾ ಇದ್ದರೆ ವೃದ್ಧದೇವರ ಅನುಗ್ರಹವನ್ನು ಪಡೆಯುತ್ತಾರೆ. ಯಾಕಂದ್ರೆ ವೃದ್ಧದೇವರು ಅವರೆಲ್ಲರಿಗೂ ಮೇಲೆ ನಿಂತಿದ್ದಾರೆ, ವೃದ್ಧದೇವರ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಇಮಾಂ ಶ್ರಿಯಂ ಅಗುಹು ಪಡೆದಿದ್ದಾರೆ. ಅಗುಹು ಅನ್ನೋದು ಅದು ಒಂದು ರೂಪ, ಅಯುಹು ಅನ್ನೋದು ಇನ್ನೊಂದು ರೂಪ, ಯೇಯುಹು ಅನ್ನೋದು ಒಂದು. ಇವೆಲ್ಲರೂ ಕೂಡ ಯೇಯುಹು ಅಂದ್ರು ಪಡೆದಿದ್ದಾರೆ, ಹೊಂದಿದ್ದಾರೆ, ಶ್ರೀಯನ್ನು ಸಂಪತ್ತನ್ನು ಪಡೆದಿದ್ದಾರೆ ಅಂತೇಳಿ. ಶ್ರಿಯಂ ಇಮಾಂ ಅಗುಹು, ಶ್ರಿಯಂ ಇಮಾಂ ಅಯುಹು, ಅಯುಹು ಅಂದ್ರು ಅದಕ್ಕೆ ಇಲ್ಲ ಶ್ರಿಯಂ ಇಮಾಂ ಯೇಯುಹು, ಮೂರು ಪಾಠಗಳು ಕರೆಕ್ಟ್. ಸೊ ಯಾವ್ದನ್ನ ಇಟ್ಕೋಬಹುದು ಅಂತೇಳಿ. ಆದ್ದರಿಂದ ಅವರೆಲ್ಲರನ್ನು ನೀವು ಕಾಪಾಡಿದ್ದೀರಾ, ರಕ್ಷಣೆ ಮಾಡಿದ್ದೀರಾ. ಅದೇ ವಿಧವಾಗಿ ನಮ್ಮನ್ನು ಕೂಡ ನೀವು ಕಾಪಾಡಬೇಕು, ರಕ್ಷಣೆ ಕೊಡಬೇಕು. ನಮಗೆ ಏನು ಐಶ್ವರ್ಯಗಳು, ನಮಗೆ ಯೋಗ್ಯತೆಗೆ ತಕ್ಕಷ್ಟು ಏನು ಸಿಗಬೇಕು ಅದನ್ನು ನಮಗೆ ಅನುಗ್ರಹಿಸಬೇಕು ಅಂತ ಹೇಳಿ ವೃದ್ಧದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದು ಇಲ್ಲಿಗೆ ಎಂಟನೇ ಶ್ಲೋಕ ಮುಗಿಯಿತು. ನಾವು ನೆಕ್ಸ್ಟ್ ಶ್ಲೋಕವನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಶ್ರೀನಿವಾಸ.
ನಮಸ್ಕಾರ ಮಾಮ. ಇವಾಗ ನೀವು ಹೇಳಿದ್ರಲ್ಲ ಶಿವ ಪ್ರಳಯ ಕಾಲದಲ್ಲಿ ಎಲ್ಲ ಸುಟ್ಟು ಬಿಡ್ತಾರೆ, ಮೂರು ಲೋಕನ ಸುಟ್ಟು ಬಿಡ್ತಾರೆ ಅಂತ. ಬಟ್ ಮತ್ಸ್ಯಾಕಾರದಲ್ಲಿ ಪ್ರಳಯ ಕಾಲದಲ್ಲಿ ಎಲ್ಲ ಮುಳುಗೋಗತ್ತೆ ಅಂತ, ಅದಕ್ಕೆ ಅಲ್ವಾ ಮತ್ಸ್ಯಾಕಾರದಲ್ಲಿ ಅದು ಇದು ಬೋಟ್ ಮಾಡಿ ಇವರು ಭಗವಂತನ ಅವತಾರ ಮಾಡಿ ಅದನ್ನೆಲ್ಲ ಸೇವ್ ಮಾಡಿ ಸ್ಪೀಶೀಸ್ ಸೇವ್ ಮಾಡಿದ್ರು ಅಂತ.
ಹೌದು, ಏನಂದ್ರೆ ಪ್ರಳಯ ಅಂದ್ರೆ ನೋಡ್ರಿ, ಅಗ್ನಿ ಪ್ರಳಯ, ಜಲ ಪ್ರಳಯ ಇವೆಲ್ಲವೂ ಕೂಡ ದಿನಪ್ರಳಯ. ಸೊ ಈಗ ಬ್ರಹ್ಮ ಕಲ್ಪದಲ್ಲಿ ದಿನಕಲ್ಪ ಅಂತ ಬರುತ್ತೆ, ದಿನಕಲ್ಪ ಬೇರೆ. ಅದೇ ವಿಧವಾಗಿ ಮನ್ವಂತರದಲ್ಲಿ ಮನ್ವಂತರ ಪ್ರಳಯ ಅಂತ ಬರುತ್ತೆ. ಸೊ ಡಿಫರೆಂಟ್ ಟೈಮ್ಸ್ ನಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಳಯ ಬರುತ್ತೆ. ಆದ್ದರಿಂದ ಮಹಾಪ್ರಳಯ ಅನ್ನೋದು ಬ್ರಹ್ಮ ಕಲ್ಪ ಕೊನೆಯಲ್ಲಿ ಬರುವಂಥದ್ದು. ಕಲ್ಪಾಂತ ಪ್ರಳಯ ಅಂತಲೂ ಕರೀತಾರೆ, ಕಲ್ಪಾಂತ ಪ್ರಳಯ. ಸೊ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಳಯ ಇದೆ. ಆದ್ದರಿಂದ ಜಲ ಪ್ರಳಯ ಒಂದು ಒನ್ ಕೈಂಡ್ ಆಫ್ ಪ್ರಳಯ. ಆದರೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಅಗ್ನಿ ಪ್ರಳಯವೂ ಬರುತ್ತೆ, ಜಲ ಪ್ರಳಯವೂ ಬರುತ್ತೆ. ಸೊ ಡಿಫರೆಂಟ್ ಅಗ್ನಿ ಪ್ರಳಯ ಬಂದಾಗ ಆಮೇಲೆ ಜಲವು ಬಂದು ಜಲ ಎಲ್ಲವನ್ನು ಮುಳುಗಿಸಬಹುದು. ಆದ್ದರಿಂದ ಆ ಪ್ರಳಯ ಅನ್ನುವುದು ಮಲ್ಟಿಪಲ್ ಸ್ಟೇಜಸ್ ಇದೆ, ಮಲ್ಟಿಪಲ್ ಟೈಪ್ಸ್ ಆಫ್ ಪ್ರಳಯವೂ ಇದೆ.
ಎಷ್ಟು ಕಲಿತರು ಕಡಿಮೆ ಅಮ್ಮ, ಎವ್ರಿ ಟೈಮ್ ದೇರ್ ಇಸ್ ಸಮಥಿಂಗ್ ನ್ಯೂ ಟು ಲರ್ನ್. ಧನ್ಯವಾದಗಳು.
ಸರಿ ಶ್ರೀನಿವಾಸ್ ಸರಿ, ನಮಸ್ಕಾರ. ಇಲ್ಲಿ ಆರ್ನಿ ಶ್ಲೋಕದೊಳಗೆ ಶಿಲಾಭಿ ಶಿಲಾಭಿಹಿ ಅಂತ ಹೇಳ್ತಾರಲ್ಲ, ಅದು ಮೇಲೆ ಹರಿಣಯ ಸಖಟ್ವಾಂಗಯ ಅಂತ ಹೇಳಿ ಚೇತನ ಮತ್ತು ಜಡ ಹೇಳಿದ್ದಕ್ಕೆ ಶಿಲಾಭಿ ಅಚರಲಾ ಅಚಲಾಭಿ ಅಂತ ಹೇಳಿದಾಗ ಜಡ ಚೇತನಗಳಿಂದ ಕೂಡಿದ್ದು ಅಂತ ಹಿಂಗ
ಎರಡು ಎರಡರ್ಥವು ಮಾಡಬಹುದು. ಚಲ ಅಚಲಾಭಿಹಿ ಅಂದ್ರೆ ಚಲ ಪ್ರಾಣಿಗಳು ಅಚಲ ಪ್ರಾಣಿಗಳು ಅಂತೇಳಿ, ಇಲ್ಲ ಜಡ ಚೇತನ ಅಂತೇಳಿ, ಇಲ್ಲ ಕೆಲವು ಕೈಗಳನ್ನು ಅಲ್ಲಾಡಿಸ್ತಾ ಇದ್ದಾರೆ ಕೆಲವು ಕೈಗಳನ್ನು ಅಲ್ಲಾಡಿಸ್ತಾ ಇಲ್ಲ ಅಂತೇಳಿ. ಸೊ ಮೂರು ರೀತಿಯಲ್ಲಿಯೂ ಅರ್ಥ ಮಾಡಬಹುದು.
ಆಚಾರ್ಯ ನಮಸ್ಕಾರ, ಗೋಪಾಲ್ ಇಲ್ಲಿ. ಆಚಾರ್ಯ, ಇದು ಶಿವತಾಂಡವ ನೃತ್ಯ ಯಾವ ಕಾಂಟೆಕ್ಸ್ಟ್ ಅಲ್ಲಿ ವರ್ಣನೆ ಮಾಡಿದ್ದಾರೆ? ಇದು ತಾಂಡವ ಮಾಡ್ತಾರೆ ಅನ್ನೋದು ಕರೆಕ್ಟ್ ಆಯ್ತು, ಅದಕ್ಕೆ ನೃತ್ಯ ತಾಂಡವನೇ ಯಾಕೆ ಬೇಕಾಗಿತ್ತು? ಸಿಂಬಾಲಿಕ್ ಫಾರ್ ಸಮಥಿಂಗ್ ಎಲ್ಸ್, ಅದ ಅರ್ಥ ಆಗಿಲ್ಲ.
ತಾಂಡವ ನೃತ್ಯ ಅನ್ನುವುದು ರುದ್ರದೇವರು ಪ್ರಳಯ ತಾಂಡವ ಬೇರೆ, ಬೇರೆ ಕಾಲದಲ್ಲಿ ತಾಂಡವ ನೃತ್ಯ ಅನ್ನುವುದು ಬೇರೆ 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 ಸಂದರ್ಭಗಳಲ್ಲಿ ರುದ್ರದೇವರು ತಮ್ಮ ಸಂತೋಷವನ್ನು ಪ್ರಕಟ ಮಾಡುವುದಕ್ಕೂ ನೃತ್ಯ ಮಾಡ್ತಾರೆ. ಆದ್ದರಿಂದ ತಾಂಡವ ಇಲ್ಲಿ ಹೇಳುವುದು ಸಂತೋಷ ನೃತ್ಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಪ್ರಳಯ ತಾಂಡವ ಹೇಳ್ತಾ ಇಲ್ಲ ಇಲ್ಲಿ, ತಾಂಡವ ಅಲ್ಲಿ ಉನ್ನೃತ್ಯತಃ ಅಲ್ಲಿ ಸಂತೋಷದಿಂದ ಕುಣಿತಾ ಇದ್ದಾರೆ ರುದ್ರದೇವರು. ಆದ್ದರಿಂದ ಅವರು ತಾಂಡವ ಮಾಡುವ ಇಲ್ಲಿ ಸಂದರ್ಭ ಏನಂತ ಹೇಳಿದರೆ ಅವರು ಹರ್ಷದಿಂದ ಹರ್ಷಿತ, ಸೊ ಅದರಿಂದ ಹರ್ಷದಿಂದ ನಾಟ್ಯವನ್ನು ಮಾಡ್ತಾ ಇದ್ದರು, ನೃತ್ಯತ ಉತ್ಕೃಷ್ಟವಾದ ನೃತ್ಯವನ್ನು ಮಾಡ್ತಾ ಇದ್ದರು ಅಂತೇಳಿ. ಆದ್ದರಿಂದ ಇಲ್ಲಿ ಹೇಳುವ ಕಾಂಟೆಕ್ಸ್ಟ್ ಅವರು ಹರ್ಷದ ತಾಂಡವ, ಹರ್ಷದ ನೃತ್ಯವನ್ನು ಮಾಡ್ತಾ ಇದ್ದರು ಅನ್ನುವುದು. ಸೊ ರುದ್ರದೇವರು ಅನೇಕ ಸಂದರ್ಭಗಳಲ್ಲಿ ನಾಟ್ಯವನ್ನು ಮಾಡ್ತಾರೆ, ನೃತ್ಯ ಮಾಡ್ತಾರೆ. ಅದಕ್ಕೆ ನಟರಾಜ ಅಂತಲೂ ಕರೀತಾರೆ ರುದ್ರದೇವರನ್ನು. ಸೊ ಇಲ್ಲಿ ಹೇಳ್ತಾ ಇರೋದು ಸಂತೋಷದ ನೃತ್ಯ. ಯಾಕಂದ್ರೆ ನೋಡ್ರಿ, ಪ್ರಳಯ ಕಾಲದ್ದಾದ್ರೆ ಎಲ್ಲರೂ ಕೂತ್ಕೊಂಡು ಅಲ್ಲೇ ಎಲ್ಲ ಚತುರ್ದಶಕಂತಿ ಜಯ ಜಯೇ ತೇರುಷ್ಮಯಂ ಅಂತೇಳಿ ಜಯ ಜಯಕಾರವನ್ನು ಎಲ್ಲರೂ ಮಾಡ್ತಾ ಇದ್ದರು. ಆದ್ದರಿಂದ ಇದು ಪ್ರಳಯ ತಾಂಡವ ಅಲ್ಲ, ಇಲ್ಲಿ ಹೇಳಿದ ನೃತ್ಯ ಉನ್ನೃತ್ಯತ. ಇಲ್ಲಿ ಹೇಳಿದ ತಾಂಡವ ಸಂತೋಷ ತಾಂಡವ, ಉತ್ಕೃಷ್ಟವಾದ ನಾಟ್ಯ ನೃತ್ಯ ಇದು, ರಂಜಕವಾಗಿರುವಂತ ರೀತಿಯಲ್ಲಿ ಮಾಡ್ತಾ ಇದ್ದರು.
ಇನ್ನೊಂದು ಅಬ್ಸರ್ವೇಷನ್, ಅದು ಇನ್ನೊಂದು ನರಸಿಂಹ ಸ್ತುತಿ ಇದೆಯಲ್ಲ, ಧಳ ಧಳ ನರಸಿಂಹ ಅಂತ ಹೇಳಿ, ಅದೇ ಧಾಟಿಯಲ್ಲಿ ಇದು ಈ ಸ್ತೋತ್ರನೇ ಇಲ್ಲ ಅಲ್ವಾ?
ಇಲ್ಲ ಇಲ್ಲ, ಇದು ಬೇರೆ ಧಾಟಿ, ಅದು ಅಲ್ಲಿ ಮಾಲಿನಿ ವೃತ್ತ. ಇದು ಇದು ಪೃಥ್ವಿ ಛಂದಸ್ನಲ್ಲಿದೆ. ಅಲ್ಲಿ ಇರುವ ಗಣಗಳು ನನಮಯ ಗಣಗಳಿರುತ್ತೆ, ನನಮರ ಯಯ. ಇಲ್ಲಿ ಇರುವ ಗಣಗಳು ಜಸ ಜಸ ಎಲಗ. ನಿಮಗೆ ನೋಡ್ರಿ, ದಹ ದಹ ಅಂತ ಹೇಳಿದಾಗ ದಹ ದಹ ನರಸಿಂಹಾಸನ ಗಣಗಳು ಅಂದ್ರೆ ಆರು ಲಘುಗಳು ಬರುತ್ತೆ ಮುಂದೆ ನಿಮಗೆ ಮುಂದೆ. ಇಲ್ಲಿ ಕಠೋರಿತ ಕುಠಾರಯ ಅಂತ ಹೇಳಿದಾಗ ಕಠೋರಿ ಅನ್ನೋದು ಜಗಣ ಆಯ್ತು, ತ ಕುಠಾ ಅನ್ನೋದು ಸಗಣ ಆಯ್ತು, ಮತ್ತು ಜಗಣ ಜ ಸ ಜ ಸ ಯ ಲ ಗ ಬರುತ್ತೆ ಇಲ್ಲಿ ನಿಮಗೆ ಗಣಗಳು. ಅಲ್ಲಿ ನಿಮಗೆ ದಹ ದಹ ನರಸಿಂಹಾಸಕ್ಕೆ ವೀರ್ಯ ಆಯ್ತಮ್ಮ ಅಂದ್ರೆ ದಹ ದಹ ನರ ಅನ್ನುವುದು ನಿಮಗೆ ನಗಣ ನಗಣ ಸಿಂಹ ದಹ ದಹ ನರಸಿಂಹಾಸಹ್ಯ ಸೊ ಸಿಂಹಾಸಹ್ಯ ಅನ್ನುವಾಗ ಮಗನ ಬರುತ್ತೆ, ನನ್ನ ಮಗಳತ್ತೆ. ಆಮೇಲೆ ಸಹ್ಯ ವೀರ್ಯ ಅನ್ನುವಾಗ ಯಗನ ಬರುತ್ತೆ, ನನ್ನ ಮಯ. ಸೊ ಅದು ಮಾಲಿನಿ ಛಂದಸ್ಸಿನ ಇರುವಂತದ್ದು, ಇದು ಪೃಥ್ವಿ ಛಂದಸ್ಸು. ಸೊ ಡಿಫರೆಂಟ್ ಛಂದಸ್ಸು,
ಪೃಥ್ವಿ ಛಂದಸ್ ಹೇಳಿದ್ದೀನಿ. 17 ಅಕ್ಷರ
ಸರಿ. ಇನ್ನು ಫಾಲೋ ಅಪ್ ಕ್ವಶನ್, ಇವಾಗ ರುದ್ರದೇವರು ನೃತ್ಯ ಮಾಡೋದು ಸಂತೋಷಕ್ಕೂ ಮಾಡ್ತಾರೆ, ಆಮೇಲೆ ಪ್ರಳಯ ಕಾಲದಲ್ಲೂ ಮಾಡ್ತಾರೆ ಅಂತಂದ್ರೆ ಸುಖ ದುಃಖಗಳನ್ನ ಸಂಕೇತ ಅಂತಾನ? ಏನು ನೃತ್ಯದ ಸಿಗ್ನಿಫಿಕೆನ್ಸ್ ಏನು ಅರ್ಥ ಮಾಡ್ಕೋಬೇಕು?
ಸಿಗ್ನಿಫಿಕೆನ್ಸ್ ಏನಂತ ಹೇಳಿದ್ರೆ ನೋಡ್ರಿ, ನಾವು ಪ್ರಪಂಚದಲ್ಲಿ ಮಾಡೋ ಯಾವುದೇ ಒಂದು ಕೆಲಸಗಳಿದ್ರೆ ಅವು 5 ರೀತಿಯಲ್ಲಿ ನೀವು ಹೇಳ್ಬೋದು. ನಾರ್ಮಲ್ ಆಗಿ ಯಾವುದೇ ಒಂದು ಕೆಲಸ ಮಾಡುವಾಗ ಅದು ನಾವು ಒಂದ ಸುಖಕ್ಕಾಗಿ ಮಾಡ್ತೀವಿ, ಇಲ್ಲ ದುಃಖ ಹೋಗೋದಕ್ಕೆ ಮಾಡ್ತೀವಿ, ಇಲ್ಲ ಸುಖದ ಅಭಿವ್ಯಕ್ತಿ ಅಂದ್ರೆ ಸುಖ ಇದೆ ಆಲ್ರೆಡಿ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಮಾಡ್ತೀವಿ, ಇಲ್ಲ ದುಃಖ ಇದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಮಾಡ್ತೀವಿ, ಇಲ್ಲ ಕೆಲವು ಉದಾಸೀನ ಕರ್ಮಗಳು ಅಂತೇಳಿ. ಸೊ ಅದು ಉದಾಸೀನ ಕರ್ಮ ಮಾಡುವಂಥದ್ದು. ರುದ್ರದೇವರು ಮಾಡುವಂಥದ್ದು ಏನು, ಸಂತೋಷದ ನೃತ್ಯ ಮಾಡಿದ್ರೆ ಸಂತೋಷದ ಅಭಿವ್ಯಕ್ತಿ ಮಾಡ್ತಾ ಇದ್ದಾರೆ. ಅವ್ರು ಪ್ರಳಯ ಕಾಲದಲ್ಲಿ ಮಾಡುವಾಗ ಕೂಡ ಅದು ಭಗವಂತನ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಇರುತ್ತೆ. ಆದ್ದರಿಂದ ಭಗವಂತನ ಕಾರ್ಯ ಮಾಡುವಾಗ ಭಗವಂತನ ಕಾರ್ಯ ಮಾಡ್ತಾ ಇದ್ದೀವಿ ಅನ್ನೋ ಸಂತೋಷ ಅವರಿಗಿರುತ್ತೆ. ಮಿಕ್ಕವರಿಗೆ ಅದರಿಂದ ತೊಂದರೆ ಆಗ್ಬೋದು, ಕಷ್ಟ ಆಗ್ಬೋದು, ಅದು ಬೇರೆ ವಿಷಯ. ಆದರೆ ಅದು ಕೂಡ ಅವರಿಗೆ ಆನಂದವನ್ನು ಕೊಡುವಂತ, ಯಾಕಂದ್ರೆ ದೇವರ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಅನ್ನುವ. ಸೊ ಆ ಭಗವಂತನ ಕಾರ್ಯ ಮಾಡುವುದಕ್ಕಾಗಿ, ಆ ಆನಂದ ಸಿಗುವುದಕ್ಕಾಗಿ ಅವರು ಮಾಡ್ತಾರೆ. ಸೊ ಆದ್ದರಿಂದ ಅದು ಮಿಕ್ಕವರಿಗೆ ದುಃಖನ ಸುಖನ ಅನ್ನೋದು ನಾವು ನೋಡದ್ದಲ್ಲ. ಅವರಿಗೇನಾಗತ್ತೆ ಅಂತ ಹೇಳಿದ್ರೆ, ಅವರಿಗೆ ಯಾವಾಗಲೂ ಅದು ಒಳ್ಳೆಯದೇ. ಅವರು ಸಂತೋಷ ನೃತ್ಯ ಸಂತೋಷದ ಅಭಿವ್ಯಕ್ತಿ ಮಾಡುವಂಥದ್ದು. ಪ್ರಳಯ ನೃತ್ಯ ಮಾಡುವಾಗ ಅವರು ಭಗವಂತನ ಕಾರ್ಯ ಮಾಡ್ತಾ ಇದ್ದೀವಿ ಅನ್ನುವ ಮಾಡೋದಕ್ಕಾಗಿ ಮಾಡುವುದು, ಅದು ಅವರಿಗೆ ಸಂತೋಷವನ್ನೇ ಕೊಡುತ್ತೆ. ಹೀಗೆ ಬೇರೆ ಬೇರೆ ಕಾರಣಗಳು ಅಂದ್ರೆ ಆ ನೃತ್ಯ ಮಾಡೋದಕ್ಕೆ ಇರುವ ಕಾರಣಗಳು ಬೇರೆ ಹೊರತು ಅವೆಲ್ಲವೂ ಅವರಿಗೆ ಅವರಿಗೆ ಸಂತೋಷದಾಯಕವೇ ಅವೆಲ್ಲವೂ ಕೂಡ.
ಫಾರ್ ಎಕ್ಸಾಂಪಲ್, ಇವಾಗ ಸಂತೋಷಕ್ಕೆ ಅಂತ ಮಾಡ್ತಾರಲ್ಲ, ಅದು ಎಕ್ಸಾಂಪಲ್ ಕೊಡಕ್ಕಾಗತ್ತಾ?
ಸಂತೋಷ ಅಂದ್ರೆ ನೋಡ್ರಿ, ಈಗ ಯಾರಾದ್ರೂ ಒಬ್ಬ ಒಂದು ಬಿಲ್ಡಿಂಗ್ ಇರುತ್ತೆ,
ಲೌಕಿಕ ಅಲ್ಲ, ಪರಮಾತ್ಮನ ಕೆಲಸ ಯಾವ್ದಕ್ಕೆ ನೋಡಿ ಸಂತೋಷದಿಂದ ಅವರು ನೃತ್ಯ ಮಾಡಿದ್ದಾರೆ ಅಂತ.
ಯಾಕೆ ಅಂದ್ರೆ ಪರಮಾತ್ಮ ಯಾವುದೇ ಒಂದು ಆಜ್ಞೆ ಕೊಟ್ರೆ, ಪರಮಾತ್ಮ ಏನು ಕೊಟ್ಟ ಪೋರ್ಟ್ಫೋಲಿಯೋ, ಇವರಿಗೆ ಸಂಹಾರ ಕಾರ್ಯವನ್ನು ಸಂಹಾರ ಸಮಯದಲ್ಲಿ ಸಂಹಾರ ಕಾರ್ಯವನ್ನು ಮಾಡಬೇಕು. ಸಂಹಾರ ಸಮಯದಲ್ಲಿ ಸಂಹಾರ ಕಾರ್ಯವನ್ನು ಮಾಡುವಾಗ ಅವರು ಏನು, ಇದು ಭಗವಂತ ನನಗೆ ಕೊಟ್ಟ ಕೆಲಸ. ಹಾಗಾದ್ರೆ ಉಪನಿಷತ್ ಬರುತ್ತೆ, ಭೀಷ ಉದೇತಿ ಭೀಷಾವಾತಿ, ಗಾಳಿ ಭಗವಂತನಿಗೆ ಹೆದರು ಬೀಸುತ್ತೆ, ಅದೇ ವಿಧವಾಗಿ ಸೂರ್ಯ ಭಗವಂತನಿಗೆ ಹೆದರು ಉದಯಿಸುತ್ತಾನೆ, ಹೀಗೆಲ್ಲ ವರ್ಣನೆಗಳು ಬರುತ್ತೆ. ಆ ಉದ್ದೇಶ ಏನಂತ ಹೇಳಿದ್ರೆ, ಅವರೆಲ್ಲರೂ ಕೂಡ ಭಗವಂತನ ಕಾರ್ಯ ಮಾಡಬೇಕು, ಭಗವಂತನ ಆಜ್ಞೆಯನ್ನು ಪಾಲನೆ ಮಾಡಬೇಕು ಅನ್ನುವ ಒಂದು ಉತ್ಸಾಹ ಇರುತ್ತೆ ಅವರಿಗೆ. ಆದ್ದರಿಂದ ಅವರು ಹಾಗೆ ಮಾಡ್ತಾರೆ. ಹಾಗೆ ರುದ್ರದೇವರು ಕೂಡ ಭಗವಂತನ ಕಾರ್ಯವನ್ನು ಮಾಡಬೇಕು ಅನ್ನುವ ಒಂದು ಉತ್ಸಾಹ, ಅದು ಮಾಡುವ ಆನಂದ ಅವ್ರಿಗೆ ಯಾಕೆ ಅನಿಸಿದೆ ಅಂದ್ರೆ, ದೇವರು ನನಗೆ ಕೆಲಸ ಕೊಟ್ಟಿದ್ದಾನೆ. ದೇವ್ರ ಕೆಲಸ ಏನೇ ಮಾಡ್ಬೇಕಂದ್ರು, ಅದು ಎಂಥ ಕೆಲಸ ಆದ್ರೂ ಕೂಡ ದೇವರು ಕೊಟ್ಟ ಕೆಲಸ ನಾನು ಮಾಡಬೇಕಂದ್ರೆ ನನಗೆ ಅಂತ ಒಂದು ಭಾಗ್ಯ ಸಿಕ್ಕಿತು. ದೇವರು ಆ ಶಕ್ತಿಯನ್ನು ಕೊಟ್ಟಿದ್ದಾನೆ, ಕೆಲಸ ಮಾಡುವ ಅವಕಾಶವನ್ನು ಕೊಟ್ಟಿದ್ದಾನೆ, ಕೆಲಸ ಮಾಡ್ಬೇಕಂತ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಅವಕಾಶ, ಶಕ್ತಿ, ಆಜ್ಞೆ ಮೂರೂ ಬಂದಾಗ ಆ ಭಗವಂತನ ಕಾರ್ಯವನ್ನು ಅದು ಮಾಡ್ತಾ ಇರುವಾಗ ಅವ್ರಿಗೆ ಆನಂದ ಆಗುತ್ತಲ್ವಾ? ಯಾಕಂದ್ರೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಆಜ್ಞೆ ಕೊಟ್ಟಿದ್ದಾನೆ, ಮೂರನ್ನು ಕೊಟ್ಟಿದ್ದಾನೆ. ಆ ಮೂರನ್ನು ಅವ್ರು ಪಾಲನೆ ಮಾಡ್ತಾ ಇದ್ದಾರೆ, ಅದು ಆನಂದವೇ ಆಗತ್ತಲ್ವಾ?
ಓಕೆ. ಅಲ್ಲಿಗೆ ಅಹಂಕಾರ ತತ್ವ ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಸಂತೋಷ ಆಗಿ ಆಗ್ಲೂ ನೃತ್ಯ ಮಾಡಿದ್ದಾರೆ ಅಂತ ನಾವು ಅನ್ಕೋಬಹುದು ಅಲ್ಲಿಗೆ.
ಅನ್ಕೋಬಹುದು.
ಓಕೆ, ಥ್ಯಾಂಕ್ಸ್. ಹರೇ ಶ್ರೀನಿವಾಸ, ನಮಸ್ಕಾರ.
ಇದು ಸ್ತೋತ್ರ ಇದಕ್ಕೇನು ಇದು ಇದೆಯಾ ನಿರ್ಬಂಧನೆ ಇದೆ ಇವಾಗ್ಲೂ ಹೇಳ್ಬೇಕು ಹಾಗೆ ಹೇಳ್ಬೇಕಂತೆ ಅಥವಾ ಯಾವಾಗ್ಲಾದ್ರೂ ಹೇಳ್ಬೋದು ಸಾಯಂಕಾಲ ಹೇಳ್ಬೋದು ಬೆಳಗ್ಗೆನೂ ಹೇಳ್ಬೋದು ಒಟ್ಟಿನಲ್ಲಿ ಸ್ನಾನ ಮಾಡಿ ಅಥವಾ ಆತರ ಏನ್ರ ನಮ್ಗೇನ್ರ ಎನಿ ಡೈರೆಕ್ಷನ್ಸ್ ಒಂದು
ನೀವು ಯಾವಾಗ ಬೇಕಾದ್ರೆ ಸಾಯಂಕಾಲ ಹೇಳ್ಬೋದು ಇದು ಪೂಜೆ ಸಮಯದಲ್ಲಿ ಹೇಳೋದು ಶ್ರೇಷ್ಠ ಬಟ್ ಅದರ ಟೈಮ್ನಲ್ಲಿ ಕೂಡ ಹೇಳ್ಬೋದು ಡಿಸ್ಟಿಂಕ್ಷನ್ಸ್ ನೀವು ಶುದ್ಧವಾಗಿದ್ದು ಹೇಳ್ಬೇಕಷ್ಟೇ ಹೊರತು ದೇರ್ ಇಸ್ ನೋ ಸಚ್ ಥಿಂಗ್ ಇಸ್ ಇದೇ ಟೈಮ್ನಲ್ಲಿ ಹೇಳ್ಬೇಕು ಅದೇ ಟೈಮ್ನಲ್ಲಿ ಹೇಳ್ಬೇಕಂತೇನು ಟೈಮ್ ವೈಸ್ ರಿಸ್ಟ್ರಿಕ್ಷನ್ ಏನಿಲ್ಲ ಸ್ತೋತ್ರದಲ್ಲಿ ಆ ಮಾತು ಎಲ್ಲಿ ಬರೋದಿಲ್ಲ ಬೆಳಿಗ್ಗೆ ಎದ್ದು ಹೇಳ್ಬೇಕು ಇಲ್ಲ ಈ ಸಮಯದಲ್ಲಿ ಹೇಳ್ಬೇಕು ಅಂತ ಸ್ತೋತ್ರದಲ್ಲಿ ಎಲ್ಲಿ ಬರೋದಿಲ್ಲ ಆದ್ದರಿಂದ ಇದು ರುದ್ರದೇವರ ಸ್ತೋತ್ರ ರೂಪಕವಾಗಿದೆ ಯಾವಾಗ ಬೇಕಾದ್ರೂ ಹೇಳ್ಬೋದು
ಪೂಜೆ ಮಾಡೋ ಕಾಲಕ್ಕೆ ತಾರತಮ್ಯದಲ್ಲಿ ಗರುಡದೇವರು ಶೇಷದೇವರು ಆದ್ಮೇಲೆ ರುದ್ರದೇವರು ಪೂಜೆ ಮಾಡ್ತೀವಿ ಅವಾಗ ಸ್ತುತಿ ಹೇಳ್ಬೋದು ಅಲ್ವಾ
ಖಂಡಿತ ಖಂಡಿತ ಅವಾಗ ಶ್ರೇಷ್ಠ ಹೌದು
ಈಗ ಹರಿ ಶ್ರೀನಿವಾಸರಿ ಈಗ ದ್ವಾದಶ ಸ್ತೋತ್ರ ಹೇಳಲಿಕ್ಕೆ ಟೈಮಿಂಗ್ ಅದನ್ನ ದ್ವಾದಶ ಸ್ತೋತ್ರ ಹೇಳಲಿಕ್ಕೆ
ಗಾಯತ್ರಿ ಸ್ತೋತ್ರ
ಸಾಯಂಕಾಲ ಹೇಳ್ಬೋದಾ
ದ್ವಾದಶ ಸ್ತೋತ್ರ
ಸಾಯಂಕಾಲ ಹೇಳ್ಬೋದಾ
ಸಾಯಂಕಾಲ ಹೇಳ್ಬೋದ್ರಿ ಸಾಯಂಕಾಲನೇ ಹೇಳ್ಬೋದು ದ್ವಾದಶ ಸ್ತೋತ್ರ ಹೇಳುವಾಗ ದ್ವಾದಶ ಸ್ತೋತ್ರ ಮುಗಿದ ಮೇಲೆ ಹೇಳ್ಬೋದು ಸೊ ಇದು ದಿಸ್ ಇಸ್ ಬೇಸಿಕಲಿ ನೋಡ್ರಿ ರುದ್ರದೇವರ ಸ್ತೋತ್ರವನ್ನು ಮಾಡುವಂತದ್ದು ಇದು ದ್ವಾದಶೋತ್ರವನ್ನು ಸಾಯಂಕಾಲ ಹೇಳ್ಬಹುದು ದ್ವಾದಶೋತ್ರ ಕೂಡ ಅದು ಭಗವಂತ ಸ್ತೋತ್ರ ದ್ವಾದಶೋತ್ರವನ್ನು ಭಗವಂತನ ಸ್ತೋತ್ರವೇ ಆಗಿದೆ ಆದ್ದರಿಂದ ನೀವು ಯಾವಾಗ ಬೇಕಾದ್ರೂ ಹೇಳ್ಬಹುದು ಓಕೆ ರೀ ಮತ್ತು ಬರೋ ವಾರ ನೋಡೋಣ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ.